ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಚಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮತಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾಚಿತಾನಂದ ಲೀಲಾಗೋಪಾಲಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ನಮಃ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾನ್ ಭವಂತೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಧೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮರಂ ಶಾಂತಂ ವಿಜಯಾಕ್ಷಗುರುಂ ಭಜೇ ಶ್ರೀಗುರುಭ್ಯೋ ನಮಃ ಹರಿ ಓಂ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಸ್ವಯಂಭವ ಮನುಗಳು ವಿಶೇಷವಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಮುಂದೆ ಹೇಳುತ್ತಾ ಇದ್ದಾರೆ, ಅಥಾಗ್ರೇ ಋಷಯ ಕರ್ಮಾಣಿ ಹಂತೆ ಕರ್ಮ ಹಂತವೇ ಈಹ ಮಾನೋ ಹಿ ಪುರುಷ ಪ್ರಾಯೋ ಅನೀಹಾಂ ಪ್ರಪದ್ಯತೆ. ಇಲ್ಲಿ ನಮ್ಮ ಸಾಧನೆಯ ಚೌಕಟ್ಟನ್ನು ಹಾಕ್ತಾ ಹೋಗ್ತಾ ಇದ್ದಾರೆ. ಋಷಯ ಕರ್ಮಾಣಿ ಹಂತೆ, ಜ್ಞಾನಿಗಳಾದಂಥ ಋಷಿಗಳು ಕರ್ಮಗಳನ್ನು ಮಾಡಬೇಕು ಅಂತ ಬಯಸ್ತಾರೆ. ನಾವು ಮಾಡ್ತೀವಲ್ಲ, ಹಾ ಮಾಡಬೇಕಾದರೆ ಅವರು ಬಯಸಿದಂತೆ ನೀವು ಬಯಸಿ, ಕರ್ಮಗಳನ್ನು ಮಾಡಬೇಕಂತೆ. ಕರ್ಮಗಳನ್ನು ಯಾಕೆ ಮಾಡಬೇಕು ಅಂದರೆ ಕರ್ಮ ಹಂತವೇ, ಕರ್ಮಹನ್ ಅಂತ ದೇವರಿಗೆ ಹೆಸರು. ನೋಡಿ, ನಮ್ಮನ್ನು ಕಟ್ಟಿ ಹಾಕಿದ್ದೇ ಕರ್ಮ ಹೌದಾನೆ. ಇವತ್ತು ಒಳ್ಳೆ ಕೆಲಸ ಮಾಡಬೇಕು ಅಲ್ಲ, ಒಳ್ಳೆ ಕೆಲಸವೇ ಮಾಡಬೇಕು ಅಂತ ಹೊರಡುತ್ತೇವೆ. ಮೂಗು ಹಿಡಿದು ಮಾಡಿಸಿದಂತೆ ಕೆಟ್ಟ ಕೆಲಸ ನಡೆದು ಹೋಗ್ತಾ ಇರುತ್ತೆ. ಹೌದು, ಅಂದುಕೊಂಡ ಸಂಕಲ್ಪ ಬೇರೆ, ಮಾಡಿದ್ದೇ ಬೇರೆ ಆಗ್ತಾ ಇರುತ್ತೆ. ಆವಾಗ ಮತ್ತು ಪ್ರಶ್ನೆ ಬರುತ್ತೆ, ನಾವು ನಮ್ಮ ಇಚ್ಛಾ ಪ್ರಕಾರ ಸ್ವತಂತ್ರವಾಗಿ ಪಾಪವನ್ನಾದರೂ ಪುಣ್ಯವನ್ನಾದರೂ ಮಾಡಲಿಕ್ಕಾಗುತ್ತಾ ಅಂದರೆ ನಮ್ಮ ಕರ್ಮಾನುಸಾರ ಭಗವಂತ ಮಾಡಿಸಿಬಿಡುತ್ತಾನೆ. ಪುಣ್ಯವನ್ನಾದರೂ ಪಾಪವನ್ನಾದರೂ ಚೂರೂ ಸ್ವಾತಂತ್ರ್ಯ ನಮಗಿಲ್ಲ ಎಂಬ ಎಚ್ಚರ ಕೊಡುತ್ತಾ ಇದೆ ಶಾಸ್ತ್ರ. ಆವಾಗ ಭಗವಂತನನ್ನು ಕೇಳಿದರೆ, ಈ ಪಾಪಕರ್ಮ ನನ್ನಿಂದ ಯಾಕಾಯಿತು ಅಂದರೆ, ನಿನ್ನ ಹಿಂದಿನ ಪಾಪಕರ್ಮ ಇದೆಯಲ್ಲ, ಆ ಕರ್ಮದಿಂದಾಗಿ ಈ ಬುದ್ಧಿ ಬಂದಿದೆ. ಬುದ್ಧಿ ಕರ್ಮಾನುಸಾರಿಣಿ, ಹಿಂದಿನ ಕರ್ಮಕ್ಕನುಸಾರವಾಗಿ ಈಗ ಬುದ್ಧಿ, ಈ ಬುದ್ಧಿಗನುಸಾರವಾಗಿ ಕರ್ಮ, ಕರ್ಮಕ್ಕನುಸಾರವಾಗಿ ಮತ್ತು ಬುದ್ಧಿ, ಹಾಗೆ 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 ನಮ್ಮನ್ನು ಸೆಳಕೊಂಡು ಕರಕೊಂಡು ಹೋಗೋದೇ ಕರ್ಮ. ಮತ್ತೆ ಈ ಕರ್ಮ ನಮ್ಮನ್ನು ಕಟ್ಟಿ ಹಾಕ್ತಾ ಇದೆ, ಮೇಲಕ್ಕೆ ಬರಲಿಕ್ಕೆ ಬಿಡತಾನೇ ಇಲ್ಲ. ಹೇಗೆ ಮೂಗಿನಿಂದ ಬಿದ್ದ ಶ್ಲೇಷ್ಮ ಸಿಂಬಳ ಅಂತೀರ, ಅದರಲ್ಲಿ ನೊಣ ಬಿದ್ದರೆ ಬಿಡಿಸಿಕೊಳ್ಳಾರದೆ ಒದ್ದಾಡತಾ ಇರುತ್ತೆ. ಇನ್ನೊಂದು ದೃಷ್ಟಾಂತ ಕೊಡಬೇಕಾ? ಅದ್ಯಾವುದೋ ಮೊನ್ನೆ ಮೆಸೇಜ್ ಕಳಿಸಿದ್ರು, ಅದು ನೋಡಿ ನನಗೆ ಅಯ್ಯೋ ಅನಿಸ್ಬಿಡ್ತು. ಈ ಚೂಯಿಂಗಮ್ ತಿಂತಾ ಇರ್ತಾರೆ ಮಹಾನುಭಾವರು ಅಲ್ವಾ, ಆ ಚೂಯಿಂಗಮ್ ತಿನ್ನುವಾಗ ಅವರಿಗೆ ಮಾಮೂಲಾಗಿ ಈ ಪಾರ್ಕ್ಗಳಿಗೆ ಅದಕ್ಕೆ ಇದಕ್ಕೆಲ್ಲ ಹೋಗಿ ಎಲ್ಲರ ಜೊತೆಗೆ ಹೋಗೋದು ಅಭ್ಯಾಸ ಇರುತ್ತೆ. ಅಲ್ಲಿ ಹೋದಾಗ ಅದನ್ನು ಅಗದು 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 ಉಗಿದು ಹೋಗ್ತಾರೆ, ಹೌದಾನೆ? ಆ ಉಗಿದು ಹೋದಾಗ ಈ ಗಿಳಿ ಮೊದಲಾದ ಪಕ್ಷಿಗಳೆಲ್ಲ ನೆಲದಲ್ಲಿ ಏನಾದರೂ ಬಿದ್ದಿದೆಯಾ ಅಂತ ತಿನ್ಲಿಕ್ಕೆ ಹೋಗಿ ಅದನ್ನು ಹಿಡಿದು ಬಾಯಲ್ಲಿ ಹಾಕ್ಕೊಂಡ್ರೆ ಅದರ ಬಾಯಿಗೆ ಅಂಟಿಕೊಂಡು ಅದು ಒದ್ದಾಡತಾ ಬಿಡಿಸೋ ನಾಥ ಇಲ್ಲದೆ ಸತ್ತೇ ಹೋಗ್ತಾ ಇದೆ. ಮತ್ತೆ ಅಂಥ ಅವಸರವಾದ ತಿನ್ನೋದು ಯಾರಾದರೂ ಇದ್ರೆ ಬಿಟ್ಟು ಬಿಡಿ, ಯಾರಾದರೂ ಇದ್ರೆ ಅದು ಬಿಟ್ಟರೆ ಅಧಿಕ ಮಾಸ ಮಾಡಿದ ದೊಡ್ಡ ಫಲ ಬರುತ್ತೆ, ಪಕ್ಷಿಗಳನ್ನು ಬದುಕಿಸಿದ ಫಲ ಬರುತ್ತೆ. ನಿಜವಾಗಿ ನನಗೆ ಬಹಳ ದುಃಖ ಆಯಿತು, ಇಲ್ಲ ಯಾರು ಹೋಗಿ ಅದನ್ನು ಬಿಡಿಸೋದು ಬಾಯಲ್ಲಿ ಸಿಕ್ಕಾಕ್ಕೊಂಡಿದೆ ಅಂತ ಒದಾಟ, ಆ ಫೋಟೋ ತೆಗೆದು ಹಾಕಿದ್ದಾರೆ, ಆ ಸಿಕ್ಕಾಕ್ಕೊಂಡಿದೆ, ಒದಾಡ್ತಾ ಇದೆ, ಬಿದ್ದಿದೆ. ಹಾಗಾಗ್ತಾ ಇದೆ ನಮ್ಮ ಪರಿಸ್ಥಿತಿ, ಯಾವುದು ಕರ್ಮ ಬೀಜದಲ್ಲಿ. ಹಾಗಾದರೆ ದೇವರನ್ನ ಕೇಳಿದರೆ, ಸ್ವಾಮಿ ಈ ಕರ್ಮದ ಬಂಧನದಿಂದ ನಮ್ಮನ್ನು ಯಾರು ಪಾರು ಮಾಡೋದಯ್ಯ ಅಂದರೆ ನಾನೇ ಅಂದ. ಹೌದಾ, ಮತ್ತ್ಯಾಕೆ ಮಾಡುತ್ತಾ ಇಲ್ಲ? ಯಾವುದಾದರೂ ನಿಮಗೆಲ್ಲ ಒಳ್ಳೆ ಸಾಮರ್ಥ್ಯ ಇದೆ, ಒಳ್ಳೆತನ ಇದೆ, ನಾನು ಕಷ್ಟದಲ್ಲಿದ್ದೇನೆ, ನೀವಾಗಿ ಬರ್ತೀರಾ? ನಾನು ರಿಕ್ವೆಸ್ಟ್ ಮಾಡಿದರೆ ಬರ್ತೇನೆ, ಹೌದಾನೆ? ಹಾಗೆ ದೇವ ಅಂದ, ನೀನು ನನ್ನ ಕೇಳು ಬರ್ತೇನೆ. ಅವಾಗ ಏನಂತ ಕೇಳಬೇಕು ಅಂದರೆ, ನನ್ನ ಹೆಸರೊಂದಿದೆ, ಕರ್ಮಗಳನ್ನು ಬಿಡಿಸುವ ನನ್ನ ಹೆಸರೊಂದಿದೆ, ಆ ಹೆಸರಿಂದ ನನ್ನ ಕೂಗಿ ಕರಿ, ನಾನು ಬರ್ತೇನೆ. ಏನು ನಿನ್ನ ಹೆಸರು? ಕರ್ಮಹನ್. ಕರ್ಮಹಂತವೇ, ಕರ್ಮಗಳನ್ನು ನಾಶ ಮಾಡುವ ಶ್ರೀಹರಿಯ ಪ್ರೀತ್ಯರ್ಥವಾಗಿ ಕರ್ಮಗಳು ಮಾಡ್ತಾರಂತೆ. ಆ ಸರಿ, ಈ ಒಂದು ಕರ್ಮ ಮಾಡಿದರೆ ಹತ್ತು ಕರ್ಮಗಳನ್ನು ಹುಟ್ಟುಹಾಕುತ್ತಲ್ಲ, ಕರ್ಮ ಹಂತೃವಾದ ಶ್ರೀಹರಿ ಪ್ರೀತ್ಯರ್ಥವಾಗಿ ಕರ್ಮ ಮಾಡಿದರೆ ಏನಾದರೂ ಡಿಫರೆನ್ಸ್ ಬರುತ್ತಾ ಅಂದರೆ ನೋಡಿ, ಆ ಒಂದು ಕರ್ಮ ಮಾಡುವಾಗ ಈ ಕರ್ಮ ಬಂಧನದಿಂದ ಬಿಡುಗಡೆ ಮಾಡುವ ಕರ್ಮ ಹಂತೃ ಶ್ರೀಹರಿ ಅವನ ಪ್ರೀತಿಗಾಗಿ ಮಾಡುತ್ತಾ ಇದ್ದೇನೆ ಅಂತ ಮಾಡಿದ ಕರ್ಮ ಮುಂದೆ ಕರ್ಮಗಳನ್ನು ಹುಟ್ಟಾಕಲ್ಲ, ಹಿಂದೆ ಮಾಡಿದ ಅನಂತ ಕರ್ಮಗಳನ್ನು ಕೊಚ್ಚಿ ಹಾಕ್ತಾ ಬರುತ್ತೆ. ಅದೇ ಕರ್ಮ ಕೊಚ್ಚಿ ಹಾಕ್ತಾ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಋಷಯ ಕರ್ಮಾಣಿ ಈಹಂತೆ ಕರ್ಮ ಹಂತಹೇ ಈಹ ಮಾನೋಹಿ ಪುರುಷ ಪ್ರಾಯೋ ಅನೀಹಾಂ ಪ್ರಪದ್ಯತೆ. ಆ ಭಗವಂತನ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬಯಕೆ, ನಮ್ಮ ಬಯಕೆ ನಮ್ಮನ್ನ ಕಳಕ್ಕೆ ಕರ್ಕೊಂಡು ಹೋಗುತ್ತೆ. ಆದರೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಆಸೆಯನ್ನ ಬಿಡು, ಬಯಕೆಯನ್ನ ಬಿಡು, ಬಿಟ್ಟರೆ ಮೇಲಕ್ಕೆ ಬರ್ತೀಯ ಅಂದ್ರು. ಅವಾಗ ನಾವಂದ್ವು, ಬಯಸೋದೇ ನಮ್ಮ ಜೀವನದ ಒಳ್ಳೆ ಭಾಗ, ನಮಗೆ ಪದಾರ್ಥ ಸಿಗದಿದ್ರೂ ಬಯಸೋದರಲ್ಲೇ ತೃಪ್ತಿ ಪಡ್ತಾ ಇರುತ್ತೇವೆ, ಹೌದಾ? ಆ ಬಯಕೆಯನ್ನೇ ಬಿಟ್ಟು ಬಿಟ್ಟರೆ ಜೀವನದ ಟೇಸ್ಟೇ ಹೋಗುತ್ತಲ್ಲಯ್ಯ ಅಂತ ಕೇಳಿದರೆ, ಆ ಶಾಸ್ತ್ರ ಹೇಳುತ್ತೆ, ನಿನ್ನ ಬಯಸೋದೇ ಬಿಟ್ಟು ಬಿಡು ಅಂತ ಹೇಳಲಿಲ್ಲ, ಬೇಡದ್ದನ್ನ ಬಯಸೋದು ಬಿಟ್ಟು ಬಿಡು. ಅವಾಗ ಮತ್ತು ಬಂತು, ಈ ಸಿಗರೇಟ್ ಕುಡಿತಾ ಇರ್ತಾರೆ, ಹೆಂಡ ಸೇರ್ತಾ ಕುಡಿತಾ ಇರ್ತಾರೆ, ಸಿಗರೇಟ್ ಸೇದೋದು ಅನ್ಬೇಕಾ, ನಂಗೆ ಗೊತ್ತಿಲ್ಲ, ಸಿಗರೇಟ್ ಕುಡಿಯೋದು ಅಂತ ಶಬ್ದ ಪ್ರಯೋಗ ಇದೆಯಾ, ಯಾಕಂದ್ರೆ ಈ ಶಬ್ದ ಪ್ರಯೋಗ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ನಮ್ಮ ಸ್ವಾಮಿಗಳು ಬಂದಿದ್ರು, ಒಂದು ಕಡೆ ಬಂದಾಗ ಸಭೆಯಲ್ಲಿ ಕೂತವರನ್ನು ನೋಡಿ ಹೇಳಿದರು, ನೀವೆಲ್ಲ ಪಾಪದವರು. ಸಭೆಯಲ್ಲಿದ್ದವರಿಗೆ ಬಹಳ ದುಃಖ ಆಯಿತು. ಒಬ್ಬ ಕೊನೆಗೆ ರಾತ್ರಿ ಬಂದು ಸ್ವಾಮಿ ಅಂತ ಕೇಳಿದ, ಯಾಕೆ ಸ್ವಾಮಿ ಎಲ್ಲರ ಬೈತಾ ಇದ್ದೀರಾ? ಯಾ ನಾನಿಲ್ಲಿ ಬೈದೆ, ಇಲ್ಲ ಎಲ್ಲರನ್ನ ಪಾಪದವರು ಅಂತ ಹೇಳಿದರಲ್ಲ. ಅಯ್ಯೋ ಮಹಾರಾಯ, ಪಾಪದವರು ಅಂದ್ರೆ ಪಾಪ ಮಾಡಿದವರು ಅಂತ ಅರ್ಥ ಅಲ್ಲ, ಬಹಳ ಒಳ್ಳೆಯವರು ಅಂತ ಅರ್ಥ. ನಮ್ಮ ದಕ್ಷಿಣ ಕನ್ನಡ ಕಡೆ ಒಳ್ಳೆಯವರನ್ನ ಪಾಪದವರು ಅಂತ ಕರಿತೀವಿ, ಪಾಪ ಮಾಡಿದವರು ಅಂತ ಅರ್ಥ ಅಲ್ಲ. ಹಾಗೆ ಶಬ್ದ ಪ್ರಯೋಗ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ತೆರೆದುಕೊಳ್ಳುತ್ತೆ. ಅದಕ್ಕೆ ಹೇಳಿದೆ ಸರಿ, ಏನು ದುಶ್ಚಟ ಇರುತ್ತಲ್ಲ ಅಂಥವನಿಗೆ 10 ಜನ ಸೇರ್ತಾರೆ, ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾ ಬರ್ತಾರೆ. ಕೊನೆಗೆ ಅವ ಹೇಳ್ತಾನೆ, ನಿಮ್ಗೆ ಇನ್ನೇನ ಗೊತ್ತಿದೆಯಾ ಇಲ್ವಾ, ಸಿಗರೆಟ್ ಸೇರಿದ್ರೆ ಇಷ್ಟ ಅನರ್ಥ, ಇನ್ನ ಎರಡಿದೆ ಅಂತ ಹೇಳ್ತಾನೆ. ಏನದು ಇನ್ನ ಎರಡು ಅನರ್ಥಗಳಿವೆ ಅಂತ ಅವ್ರು ಹೇಳಿದ್ದಕ್ಕೆ ಇವನೇ ಹೇಳ್ತಾನೆ. ಅವಾಗ ಅಂತಾರೆ, ಇಷ್ಟು ಗೊತ್ತಿದ್ದವ ಯಾಕೆ ಸೇರ್ತಾ ಇದ್ದೀಯ ಅಂದ್ರೆ, ಅದೇ ರಹಸ್ಯ, ಎಲ್ಲ ಗೊತ್ತಿದ್ರು ಬಿಡಲಾರದೆ ಹೋಗೋದೇ ಮೋಹ, ಅದರಲ್ಲಿ ಬಿದ್ದಿದ್ದೇನೆ ಅಂದ್ರೆ ಭಯಕ್ಕೆ. ನಮ್ಮನ್ನ ಎಷ್ಟು ಕಳಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಬಯಸಿ ಬಯಸಿ ಬಯಸಿಯೇ ಸತ್ತು ಹೋಗ್ತಾ ಇರ್ತೇವೆ. ಅದಕ್ಕಂದ್ರು ಈ ಭಯಕ್ಕೆ ಸತ್ತು ಹೋಗಬೇಕಾದ್ರೆ, ಬೇಡದ್ದನ್ನ ಬಯಸುವಂತ ಈ ಬಯಕೆಯೇ ಸತ್ತು ಹೋಗಬೇಕಾದರೆ ಏನು ಮಾಡಲಿ ಅಂದ್ರೆ, ಒಬ್ಬನನ್ನ ಬಯಸು, ನೀನು ಬಯಕೆ ಸತ್ತು ಹೋಗುತ್ತೆ. ಈಹ ಮಾನೋಹಿ ಪುರುಷ, ಆ ದೇವರನ್ನ ನಾವು ಬಯಸಲಿಕ್ಕೆ ಶುರು ಆದ್ರೆ ನಮ್ಮ ಬಯಕೆ ಮಿಕ್ಕ ಬಯಕೆಗಳೆಲ್ಲ ಎಲ್ಲ ತಾನಾಗಿ ಪುಡಿ 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 ಆಗಿ ಆಗ್ತಾ ಬರುತ್ತೆ. ಯಾರು ಹೇಳ್ತಾರೆ ನಮಗೆ, ನಮ್ಮೊಳಗೆ ಯಾವ ಶತ್ರುವಿದೆ, ಅದನ್ನು ಹೇಗೆ ಕೊಲ್ಲಬೇಕು ಎಂಬ ಅಪರೂಪದ ರಹಸ್ಯಗಳನ್ನೆಲ್ಲ ಭಾಗವತದಲ್ಲಿ ಬಚ್ಚಿಟ್ಟು ಬಚ್ಚಿಟ್ಟು ಇದ್ದಾರೆ. ಹಾಗಾದರೆ ದಿನಕ್ಕೊಮ್ಮೆ ಆದರೂ ನೀನು ಬೇಕೋ ನೀನು ಬೇಕೋ ಅಂತ ದೇವರನ್ನ ಬಯಸ್ತಾ 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 ಬಂದರೆ ನಮ್ಮ ಬಯಕೆಗಳೆಲ್ಲ ಸತ್ತು ಹೋಗುತ್ತೆ, ಸಂತೋಷವಾಗ್ತೇವೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈಹತೆ ಭಗವಾನ್ ಈಶಃ ನಹಿ ತತ್ರ ವಿಷಜ್ಜತೆ ಆತ್ಮಲಾಭೇನ ಪೂರ್ಣಾರ್ಥ ನಾಭಸೀದಂತಿ ಏನು ತಂ. ಅವಾಗ ಮತ್ತೂ ಸಂಶಯ ಬಂತು, ಅಲ್ಲ ನಮಗೆ ಬಯಕೆ ಇದೆ, ನಾವು ಬಯಕೆಗೆ ಬದ್ಧರಾಗ್ತೇವೆ, ಅದಕ್ಕೆ ಬಯಕೆಯಿಂದ ಬಿಡಿಸಿಕೋಬೇಕಾದರೆ ದೇವರನ್ನ ಬಯಸಬೇಕು ಅಂತ ನಮಗೆ ಒಳ್ಳೆ ವಿಷಯ ಹೇಳಿದ್ದೀರಿ. ಸಂಶಯ, ದೇವರಿಗೆ ಬಯಕೆ ಇರುತ್ತೋ ಇಲ್ವೋ, ದೇವರಿಗೆ ಬಯಕೆ ಇರುತ್ತೋ ಇಲ್ವೋ. ಇದೆ ಅಂದ್ರು, ನಮ್ಮನ್ನ ಸಂಸಾರದಿಂದ ಉದ್ಧಾರ ಮಾಡಬೇಕೆಂತ ಬಯಸ್ತಾನೆ, ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸ್ತಾನೆ. ಮತ್ತೆ ಇವನಿಗೆ ಬಯಕೆಗಳಿದೆಯಲ್ವಾ, ಬಯಕೆ ಕಟ್ಟಿ ಹಾಕುತ್ತೆ ಅಂದ್ರೆ ದೇವರನ್ನ ಕಟ್ಟಿ ಹಾಕಲ್ಲಲ್ವಾ ಅಂದ್ರೆ, ಭಗವಾನ್ ಈಶಃ ಈಹತೆ ಅಂದ್ರೆ ಭಗವಂತ ತಾನು ಎಲ್ಲ ಇಚ್ಛಾ ಪಡ್ತಾನಂತೆ, ಆದರೆ ನಹಿ ತತ್ರ ವಿಷಜ್ಜತೆ, ತಾನು ಅದರಲ್ಲಿ ಸಿಕ್ಕಾಕೊಳ್ಳೋದೇ ಇಲ್ಲ, ಸ್ವತಂತ್ರನಾಗಿರ್ತಾನೆ. ಅರ್ಥ ಸಿಕ್ಕಾಕೊಳ್ಳುವಂಥ ವಿಷಯಗಳನ್ನು ಬಯಸೋದೇ ಇಲ್ಲವ. ಈ ಗುಣ ನಾವು ಚಿಂತನೆ ಮಾಡಬೇಕು. ಏನು, ನನ್ನ ಒಳಗಿರುವ ಬಿಂಬಮೂರ್ತಿ ಯಾವ ಸಿಕ್ಕಾಕೊಳ್ಳುವಂಥ ಬಯಕೆಗಳನ್ನು ಬಯಸೋದಿಲ್ಲ, ನನ್ನಿಂದ ಬಯಸುವಂತೆ ಮಾಡೋದಿಲ್ಲ, ಒಳ್ಳೆ ತನ್ನನ್ನೇ ಬಯಸುವಂತೆ ಮಾಡತಾನೆ ಅಂತ ನಾವು ಚಿಂತನೆ ಮಾಡ್ತಾ ಬಂದರೆ ಒಳಗಿರೋ ಬಿಂಬ ಪ್ರಸನ್ನನಾಗಿ ನಮ್ಮಲ್ಲಿ ಅಂಥ ಗುಣವನ್ನು ಹೆತ್ತಾರೆ. ಅಲ್ಲ, ದೇವರಿಗೆ ಯಾಕೆ ಆ ಬಯಕೆಯಿಂದ ಕಟ್ಟಿಲ್ಲ ಅಂದ್ರೆ, ಹೇಳ್ತಾರೆ ಆತ್ಮಲಾಭೇನ ಪೂರ್ಣಾರ್ಥ. ಆ ಭಗವಂತನಿಗೆ ಬಯಕೆಯೇ ಇಲ್ಲ ಅಂದ್ರು. ಯಾಕೆ ಇಲ್ಲ ಅಂತ ಹೇಳಿದ್ರೆ, ಬಯಕೆ ಯಾರಿಗೆ ಬರುತ್ತೆ, ಏನೋ ಬೇಕು ಅನ್ನೋರಿಗೆ ಬಯಕೆ ಬರುತ್ತೆ. ಅವನಲ್ಲಿ ಬೇಕು ಎಂಬ ಶಬ್ದವೇ ಇಲ್ಲ, ಅವನು ಪೂರ್ಣ, ಅವನಲ್ಲಿ ಆನಂದ ಪೂರ್ಣವಾಗಿದೆ. ಅವನಿಗೆ ಇನ್ನೊಂದು ಪದಾರ್ಥದಿಂದಾಗಲಿ ವ್ಯಕ್ತಿಯಿಂದಾಗಲಿ ಆನಂದ ಬರುವುದು ಎಂಬ ಪ್ರಸಂಗವೇ ಇಲ್ಲ. ಇವನಿಂದಲೇ ಅವರಿಗೆ ಸುಖ, ಅವನಿಂದ ಇವನಿಗೆ ಚೂರೂ ಇಲ್ಲ, ಲಕ್ಷ್ಮೀದೇವಿಯಿಂದಲೂ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಏ ಅನುತಂ ನಾವಸೀದಂತಿ, ಅದ ಕಾರಣ ದೇವರನ್ನ ಯಾರು ಅನುಸರಿಸಿ ಹೋಗ್ತಾರೆ ಅವರಿಗೂ ಕೂಡ ಯಾವ ಬಯಕೆಗಳ ಬಂಧನ ಇಲ್ಲ ಅಂದ್ರು. ಆವಾಗ ಮತ್ತೂ ಪ್ರಶ್ನೆ ಬಂತು, ಏನಂತ, ದೇವರನ್ನ ಬಯಸಿದರೆ ಬಯಕೆಗಳೆಲ್ಲ ಹೋಗಿಬಿಡುತ್ತೆ ಅಂತ ಹೇಳ್ತೀರಲ್ಲ, ಸರಿಯಪ್ಪ ನೀವೇ ತಗೊಳ್ಳಿ, ಯಾರ್ಯಾರು ದೊಡ್ಡವರು ಜ್ಞಾನಿಗಳು ಅಂತ ಇದ್ರಲ್ಲ ಅವರೆಲ್ಲರೂ ಕೂಡ ಊಟ ಮಾಡುವಾಗ ಪದಾರ್ಥಗಳೆಲ್ಲ ಹಾಕಿರ್ತಾರೆ, ಅದು ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಯಾರೇ ಆಗಿರಬಹುದು, ಅವರ ಎಲೆಗೆ ಅಡುಗೆ ಬಡಿಸಿದ್ರ ಇಲ್ವಾ? ಬಡಿಸಿದ್ರು. ಬಡಿಸಿದಾಗ ಇದು ತಿನ್ನಬೇಕು ಅಂತ ಅವರ ಕೈ ಹೋಯ್ತಾ ಇಲ್ವಾ? ಹೋಗಿತ್ತು. ಹೋದ ಭಯಕ್ಕೆ ಬಂತಾ ಇಲ್ವಾ ಅಂದರು. ಹೌದು ಬಂತು. ಮತ್ತೆ ಅವರಿಗೆ ಬಂಧನ ಆಗಬೇಕಲ್ಲ, ಅದೇ ರಹಸ್ಯ ಅಂದರು. ಏನದು? ಒಳಗಿರೋ ಸ್ವಾಮಿ ಯಾವುದನ್ನ ಬಯಸುವಂತೆ ಮಾಡಲ್ಲ, ಭಯಕ್ಕೆ ಬಂದರೂ ಕಟ್ಟು ಬೀಳುವಂತೆ ಮಾಡಲ್ಲ. ಅವರು ಪದಾರ್ಥಕ್ಕೆ ಕೈ ಹಾಕ್ತಾರಂತೆ, ಸ್ವಾಮಿ ಕೊಟ್ಟ ಶ್ರೀಹರಿಗೆ ಅರ್ಪಿತ ಅಂತಾರೆ, ಹೋಗುತ್ತಾರೆ. ಅದರಿಂದ ಭಯಕ್ಕೆ ಕತ್ತರಿಸಿ ಕತ್ತರಿಸಿ ಹೋಗ್ತಾ ಬರುತ್ತೆ. ನಾವು ಕೂಡ ನಮ್ಮ ಒಳಗಿರೋ ಭಗವಂತನ ಪ್ರೀತಿಗಾಗಿ ಭಯಕ್ಕೆ ಬಂದಾಗೆಲ್ಲ ಆ ಬಯಸುವ ಪದಾರ್ಥದಲ್ಲಿ ಸ್ವಾಮಿಯನ್ನ ನೋಡಿದರೆ ಆ ಭಯಕ್ಕೆ ತಾನಾಗಿ ಕತ್ತರಿಸಿ ಹೋಗುತ್ತೆ. ಇನ್ನು ಹೇಳ್ತಾರೆ, ತಮೀಹಮಾನಂ ನಿರಹಂಕೃತಂ ಬುಧೈಹಿ ನಿರಾಶಿಷಂ ಪೂರ್ಣಂ ಅನನ್ಯ ಚೋದಿತಂ ತಚ್ಚಿಕ್ಷಯಂತಂ ನಿಜವರ್ಮ ಮೂಢಾನ್ ಪ್ರಭಂ ಪ್ರಪದ್ಯೆ ಅಖಿಲ ಧರ್ಮ ಭಾವನಂ. ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಬುಧೈಹಿ ಈಹಮಾನಂ, ಜ್ಞಾನಿಗಳಾದವರು ಕಣ್ಣು ತೆರೆದು ನೋಡಿ ನನಗೇನು ಬೇಕು ಏನು ಬೇಕು ಅಂತ ನೋಡುತ್ತಾರೆ. ನೋಡಿ ಏನು ಬೇಕು ನಮಗೆ ಜೀವನದಲ್ಲಿ? ಬೆಳಗಿನ ರಾತ್ರಿ ಪರ್ಯಂತ ಸುಖ, ಸುಖ ತಾನೆ. ನೋಡಿ ಸುಖ, ಕೇಳಿ ಸುಖ, ಅದು ಕಿವಿಯಲ್ಲಿ ಹಾಕೊಂಡು ಕೇಳಿ 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 ಸುಖ, ಟಿ ವಿ ಎಲ್ಲ ನೋಡಿ ಸುಖ, ತಿಂದು ಸುಖ, ಕುಡಿದು ಸುಖ, ಒಟ್ಟಾರೆ ಐದು ಜ್ಞಾನೇಂದ್ರಿಯಗಳಿಂದ ಸುಖ. ಆ ಸುಖ ಪಡ್ಲಿಕ್ಕೆ ಬೆಳಿಗ್ಗಿಂದ ರಾತ್ರಿವರೆಗೆ ಪ್ರಯತ್ನ, ಹೌದು ತಾನೆ? ಇಷ್ಟೊಳಗೆ ನಮ್ದು ಮುಗಿದಿರುತ್ತೆ. ಆ ಐದು ಕಡೆಯಿಂದ ಸುಖ ಬರೋದು ನಿಂತಿತ? ಎಲ್ಲ ಪದಾರ್ಥಗಳಿವೆ, ವ್ಯಕ್ತಿಗಳು ಇದ್ದಾರೆ, ಸುಖ ಮಾತ್ರ ಬರ್ತಾ ಇಲ್ಲ. ಅವಾಗ ಏನಂತೀರಾ? ಏನೋ ರೀ ಜೀವನ, ಯಾಕೆ ಬದುಕ್ತಾ ಇದೀವೋ ಏನೋ, ಸುಖವೇ ಇಲ್ಲ. ಅಲ್ಲ, ನಿನಗೆ ಸುಖ ಕೊಡೋದು ಪದಾರ್ಥ ವ್ಯಕ್ತಿಗಳು ಮಾತ್ರ ಅಲ್ಲ, ಮತ್ತ್ಯಾಕೆ ಬರ್ತಾ ಇಲ್ಲ? ಏನೋ ಗೊತ್ತಿಲ್ಲ. ಅದಕ್ಕಂದ್ರೂ ಪದಾರ್ಥಗಳು ವ್ಯಕ್ತಿಗಳು ಸುಖ ಕೊಡಲ್ಲ, ಒಳಗು ಇದ್ದು ಸುಖ ಕೊಡುವ ಒಬ್ಬ ನಮ್ಮ ತಲೆ ಕೆಡಿಸಿದ್ದಾನೆ ದೇವರು ಎಂಬ ಎಚ್ಚರ ಕಳೆದು ಈ ಪದಾರ್ಥವೇ ಸುಖ ಕೊಡುತ್ತೆ ಅಂತ ಭ್ರಾಂತಿ ಕೊಟ್ಟಿದ್ದಾನೆ. ಅದಕ್ಕೆ ಒದ್ದಾಡ್ತಾ ಇದ್ದೇವೆ. ಜ್ಞಾನಿಗಳಾದವರಿಗೆ ಈ ಭ್ರಾಂತಿ ಹೋಗಿರುತ್ತೆ. ನೋಡುತ್ತಾರೆ, ನನಗೆ ಬೇಕಾದ ಸುಖ ಯಾರು ಕೊಡ್ತಾ ಇದ್ದಾರೆ? ದೇವರು. ಅದಕ್ಕೆ ಅವನೇ ಬೇಕು ಅಂತ ಎಲ್ಲರೂ ಅವನನ್ನೇ ಬಯಸ್ತಾರೆ. ತಂ ಈಹಮಾನಂ, ಜ್ಞಾನಿಗಳು ದೇವರನ್ನ ಚಿಂತನೆ ಮಾಡುವಾಗ ನೀನು ಬೇಕು ನೀನು ಬೇಕು ಅಂತ ಬಯಸ್ತಾರೆ. ಯಾರನ್ನ ಬಯಸ್ತಾರೆ ಅಂದ್ರೆ ನಿರಹಂಕೃತಂ, ಅಹಂಕಾರಿ ಅಲ್ಲದ ದೇವರನ್ನ ಬಯಸ್ತಾರಂತೆ. ಇದೆಷ್ಟು ಚೆನ್ನಾಗಿದೆ. ನಾವು ಆಫೀಸಲ್ಲೋ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರ, ಆಫೀಸರ್ ಹೇಗಿರಬೇಕು, ಆಫೀಸರ್ ಹೇಗಿರಬೇಕು ನೀವು ಬಯಸ್ತೀರಾ ಇಲ್ವೋ? ನಮ್ಮ ತಲೆ ಮೇಲೆ ಕೂತವ ಹೇಗಿರಬೇಕು ಅಂದ್ರೆ ಅಹಂಕಾರಿ ಆಗಿರಬಾರದು ಅಂತ. ಅದೇ ಆಫೀಸರು ತುಂಬಾ ಅಹಂಕಾರದಿಂದ ಏಯ್ ಹೋಗು ಬಾ ಅಂತ ಟ್ರೀಟ್ ಮಾಡಿದ್ರೆ, ಇವ ಯಾವಾಗ ಹೋಗ್ತಾನಾ, ಹಿರಣ್ಯಕಶಿಪುವಿನಂತರ ಇದ್ದಾನೆ ಅಂತ ಅವನು ಟ್ರಾನ್ಸ್ಫರ್ಗಾಗಿ ದೇವರ ಹತ್ರ ಏನು ಎಲ್ಲ ವ್ರತಗಳು ಮಾಡ್ತಾ ಇರ್ತೀರಾ. ಅದೇ ಒಳ್ಳೆ ಆಫೀಸರ್ ಇದ್ದು ನಿಮ್ಮ ಜೊತೆಗೆ ಬರೋದು, ನಿಮ್ಮ ಒಳ್ಳೆದಕ್ಕಾಗಿ ಪ್ರಯತ್ನ ಮಾಡುವವನಾದರೆ, ನಿಮ್ಮ ಹಿತವನ್ನ ಬಯಸುವನಾದರೆ, ಅವನು ನೋಡಿದ ಕೂಡಲೇ ಎಲ್ಲರೂ ಬೇರೆ ಯಾರಾದರೂ ಇನ್ನೊಬ್ಬ ಈ ಆಫೀಸರ್ ಹೋಗಿ ಬೇರೆ ಆಫೀಸರ್ ಬಂದರೆ, ಅಪ್ಪ ಅವನೇ ಚೆನ್ನಾಗಿದ್ದ, ಬಹಳ ಚೆನ್ನಾಗಿದ್ದ, ಅವ ಬಂದರೆ ಚೆನ್ನಾಗಿರುತ್ತೆ ಅಂತ ಬಯಸ್ತೀರಲ್ವಾ? ಅವನಲ್ಲೂ ದೋಷಗಳಿರುತ್ತೆ. ಮತ್ತೆ ದೋಷವೇ ಇಲ್ಲದ ಅಹಂಕಾರಿ ಅಲ್ಲದ ಶ್ರೀಹರಿಯನ್ನ ಯಾರು ಬಯಸಲ್ಲ, ಎಲ್ಲರೂ ಬಯಸ್ತಾ ಇದ್ದಾರೆ. ಹೇಗಿದ್ದಾನೆ ಅಂದರೆ, ಹುಲ್ಲ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವ ಲಕುಮಿ ರಮಣ ಇವಾಗಿಲ್ಲ ಗುರುವ ಅಂದು. ಅದಕ್ಕೆ ಹೇಳ್ತಾರೆ, ಹೂ ಬೇಕಾದ್ರೆ ಬೊಕೆ ಹಿಡ್ಕೊಂಡು ಹೋಗ್ಲಿಕ್ಕೆ ನಮಗಷ್ಟು ನಾಚಿಕೆ ಇರಲ್ಲ. ಅದೇ ಯಾರ ಮನೆಗಾದ್ರೂ ಚೂರು ಹುಲ್ಲನ್ನ ತಗೊಂಡು ಹೋಗ್ರಿ ಅಂದ್ರೆ, ಆ ಹುಲ್ಲು ತಗೊಂಡೋಗೋ ಕಾಲಕ್ಕೆ ಎಲ್ಲರೂ ನೋಡ್ತಾರೆ, ಇವನ ಅವರ ಮನೆ ಸರ್ವೆಂಟ್ ಅಂತ ತಲೆಗೆ ಬಂದ್ಬಿಡುತ್ತೆ. ಆ ಹುಲ್ಲು ನೋಡಿದ ಕೂಡಲೇ ನೀವೇನು ಹೇಳಬೇಕಾಗಿಲ್ಲ, ಆ ಹುಲ್ಲು ತಗೊಂಡು ಹೋದ ಕೂಡಲೇ ನಿಮ್ಮನ್ನು ಟ್ರೀಟ್ ಮಾಡೋ ನೋಟನೇ ಬೇರಾಗಿ ಬಿಡುತ್ತೆ. ಮತ್ತೆ ನೀವು ಹುಲ್ಲು ತಗೊಂಡು ಹೋಗ್ತೀರಾ ಒಬ್ಬರ ಮನೆಗೆ, ಇಲ್ಲ ಹುಲ್ಲು ತಗೊಂಡು ಹೋಗಲ್ಲ, ಏನ್ ತಗೊಂಡು ಹೋಗ್ತೀರಾ, ಹೂ ನೋ ಪ್ರಾಬ್ಲಮ್ ತಗೊಂಡು ಹೋಗ್ತೀನಿ. ದೇವರಿಗ ಇದಲ್ಲಂತೆ, ಅವ್ವ ಲಕ್ಷ್ಮಿ ರಮಣ ಇವಾಗಿಲ್ಲ ಗರುವ, ಗರುವ ಇಲ್ಲೇ ಇಲ್ಲ. ನೀನು ಹೂ ತರ್ತೇನಪ್ಪ, ನಾ ಹುಲ್ ತರ್ತೇನೋ ಅಂತ ಬರ್ತಾನೆ. ಮತ್ತೆ ಇಂಥವನನ್ನ ಬಯಸ್ತಾರೆ ಎಲ್ಲ ಋಷಿಮುನಿಗಳು. ತಮೀಹಮಾನಂ ನಿರಹಂಕೃತಂ ಬುಧೈಹಿ ನಿರಾಶಿಷಂ. ಅವನತ್ರ ಹೋಗ್ತಾರಂತೆ, ಇವರು ಅವನಿಂದ ಎಲ್ಲ ಬಯಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ದೇವರನ್ನ. ಇವನು ಯಾವಾಗಾದ್ರೂ ನಮ್ಮಿಂದ ಏನಾದ್ರೂ ಬಯಸ್ತಾನ ಅಂತ ಹುಡುಕಿ ಹುಡುಕಿ ನೋಡ್ತಾರೆ, ಅವನಿಗೆ ಆಸೆಯೇ ಇಲ್ಲ, ಆಸೆಯೇ ಇಲ್ಲ. ಅಂಥವನ್ನ ನೋಡಿ ಇವನಿಗೆ ಆಸೆಯೇ ಇಲ್ಲ, ನಾವು ಹೀಗಾದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅವನ ಪಾದವೇ ಹಿಡಿದು ನಮಗ ಟೆಕ್ನಿಕ್ ಹೇಳಿಕೊಡೋ ಮಹಾರಾಯ, ನಮಗೂ ಆಸೆ ಬಿಡಿಸೋ ಅಂತ ಅವನನ್ನೇ ಆಸೆ ಪಡ್ತಾರಂತೆ. ಇನ್ನ ಪೂರ್ಣಂ, ಯಾಕೆ ಅವನಿಗೆ ಆಸೆ ಇಲ್ಲ ಪೂರ್ಣಂ, ಇನ್ನೊಂದು ಒಳ್ಳೆ ಮಾತು ಹೇಳುತ್ತಾರೆ. ಈ ಜೀವನು ಕೂಡ, ಸ್ವರೂಪ ದೇಹದಲ್ಲಿ ಜ್ಞಾನ ತುಂಬಿದೆ, ಆನಂದ ಅವನ ಮಟ್ಟಿಗೆ ತುಂಬಿದೆ. ಈ ತುಂಬಿದೆ ಶಬ್ದಕ್ಕೆ ಬಹಳ ಅರ್ಥ, ಪೂರ್ಣ ಶಬ್ದಕ್ಕೆ ಅರ್ಥ ಬೇರೆ. ಊಟ ಕೂತಿದ್ದೀರಾ, ಒಬ್ಬರಿಗೆ ಒಂದು ಲಡ್ಡು ಹಾಕಿದರೆ ಪೂರ್ಣ ಸಾಕು, ಒಬ್ಬರಿಗೆ 15 ಹಾಕಿದ್ರು ಇಲ್ಲ 20ಕ್ಕೆ ಪೂರ್ಣ. ಆದರೆ ಊಟ ಆದ ಮೇಲೆ ಇವತ್ತಿಂದದ್ದು ಒಂದು, ಅವ 2, ಇವ 3, ಇವ 10, 15, ಎಲ್ಲರ ಬಾಯಿಯಿಂದ ಬರೋದೇನು ಪೂರ್ಣ, ಹೊಟ್ಟೆ ತುಂಬಿದೆ ಅಂತ. ಆ ರೀತಿಯಲ್ಲಿ ಜೀವ, ಅವನ ಹೊಟ್ಟೆ ಬಹಳ ಚಿಕ್ಕದು, ಅವನಲ್ಲಿ ಆನಂದ ಪೂರ್ಣ, ಅವನಿಗೆಷ್ಟು ಬೇಕೋ ಅಷ್ಟಿದೆ. ಆದರೆ ಏನಾಗ್ತಾ ಇದೆ, ಮತ್ತೆ ಅವನಲ್ಲಿ ಅವನಿಗೆ ಬೇಕಾದ ಆನಂದ ಇದ್ರೆ ಆ ಆನಂದಕ್ಕಾಗಿ ಬೇರೆ ಕಡೆ ಯಾಕೆ ಹುಡುಕ್ತಾ ಇದ್ದಾನೆ ಜೀವ ಅಂದ್ರೆ, ಅದಕ್ಕೆ ಉತ್ತರ ಕೊಡ್ತಾರೆ, ದೇವ ಯಾಕೆ ಹುಡುಕ್ತಾ ಇಲ್ಲ, ದೇವನಲ್ಲೂ ಆನಂದ ಇದೆ, ದೇವನಲ್ಲೂ ಜ್ಞಾನ ಇದೆ, ಅವ ಇನ್ನೊಂದು ಕಡೆ ಆನಂದ ಹುಡುಕ್ತಾ ಇಲ್ಲ, ಜೀವನಲ್ಲೂ ಆನಂದ ಇದೆ, ಜೀವನಲ್ಲೂ ಜ್ಞಾನ ಇದೆ, ಜೀವ ಯಾಕೆ ಹುಡುಕ್ತಾನೆ ಅಂದ್ರೆ, ಇಷ್ಟು ವ್ಯತ್ಯಾಸ. ದೇವ ತನ್ನೊಳಗಿರುವ ಆನಂದ ತಾನೇ ಪಡೆಯಬಲ್ಲ, ಅವನಿಗೆ ಶಕ್ತಿ ಇದೆ, ಅನ್ಯ ಚೋದಿತ ಅಲ್ಲ, ಅನನ್ಯ ಚೋದಿತ, ಸ್ವತಂತ್ರ ಪುರುಷ. ಆದ್ದರಿಂದ ತನ್ನೊಳಗಿರುವ ಆನಂದವನ್ನ ತಾನೇ ಪಡೀತಾನೆ. ಜೀವ ಅನ್ಯ ಚೋದಿತ, ದೇವರು ಜೀವನೊಳಗಿರುವ ಆನಂದ ತೆಗೆದು ಬಾಯಿಗೆ ಕೊಟ್ಟರೆ ತಿಂತಾನೆ, ಇಲ್ಲದಿದ್ರೆ ಬಿದ್ದಿರ್ತಾನೆ. ಈ ಪ್ರಾಬ್ಲಮ್ ಜೀವನಲ್ಲಿ ಕೂತಿದೆ. ಅದಕ್ಕೆ ಜೀವನಲ್ಲಿ ತನಗೆ ಇಲ್ಲದ ಸುಖಕ್ಕಾಗಿ ಬಯಕೆ ಬರ್ತಾ ಇದೆ. ಅಂದರೆ ಇದ್ದದೆ ಸುಖ ಇದೆ, ಒಳಗೆ ಅನುಭವಿಸುವ ತಾಕತ್ತಿಲ್ಲ, ಅದಕ್ಕಾಗಿ ಬಯಕೆ ಬರ್ತಾ ಇದೆ. ಆವಾಗ ಭಗವಂತ ಅವನದ್ದೇ ಆದ ಆನಂದವನ್ನ ಅವನಿಗೆ ಕೊಟ್ಟು ಅವನ ಬಯಕೆಯನ್ನ ಈಡೇರಿಸ್ತಾ ಇದ್ದಾನೆ. ಅದಕ್ಕೆ ಶುದ್ಧವಾದ ಮಾತು ಅನನ್ಯ ಚೋದಿತಂ, ಅವ ಸ್ವತಂತ್ರ, ಎಲ್ಲ ಮಾಡಬಲ್ಲ, ನಾವು ಅಸ್ವತಂತ್ರರು, ಯಾವ ಮಾಡಲಾರವು. ಅಂಥ ಕಾಲಕ್ಕೆ ನಾವು ಯಾರ ಪಾದ ಹಿಡಿಯಬೇಕು? ಜೀವನದಲ್ಲಿ ಬರ್ತಾ ಇದೆ ಕಷ್ಟ ಬಂದಾಗ ಯಾರ ಕಾಲು ಹಿಡಿತೀವಿ? ನಮಗೆ ಬೇಕಾದವ್ರ ಕಾಲು ಹಿಡಿತಾ ಇರ್ತೀವಿ, ಎಲ್ಲರ ಕಾಲು ಹಿಡಿತಾ ಇರ್ತೀವಿ, ನಮ್ಮ ಮನೆಯಾಗಿದ್ದವ್ರನ್ನ ಕೇಳ್ತಾ ಇರ್ತೀವಿ. ಹೌದಾ? ಅವರೆಂಥವ್ರು ಇನ್ನೊಬ್ಬರ ಕಾಲು ಹಿಡಿಯೋರು. ಯಾರೂ ಸ್ವತಂತ್ರರಲ್ಲ, ಎಲ್ಲ ಅಸ್ವತಂತ್ರರೇ. ಅಸ್ವತಂತ್ರರಾದವರು ಅಸ್ವತಂತ್ರರಾದವನ್ನ ಹಿಡಿದರೆ ಕೆಲಸ ಆಗೋದೇ ಇಲ್ಲ. ಅದಕ್ಕೆ ಹೇಳಿದರು, ಯಾರನ್ನ ಹಿಡಿಬೇಕು ನಾವು? ಯಾರು ಯಾರ ಮೇಲೆ ಡಿಪೆಂಡೆನ್ಸಿ ಇಲ್ಲದೇನೆ ಚೆನ್ನಾಗಿರ್ತಾರೋ ಅವರನ್ನ ಹಿಡಿದ್ರೆ ನಮ್ಗೆ ಕೆಲಸ ಆಗುತ್ತೆ. ಅವ ಇಡೀ ಜಗತ್ತಲ್ಲಿ ಹುಡುಕಾಡಿದ್ರೆ ಅವನೊಬ್ಬನೇ, ಇನ್ಯಾರೂ ಇಲ್ಲ. ಡಿಪೆಂಡೆನ್ಸಿ ಇಲ್ಲದೆ ಯಾವ ಕೆಲಸಕ್ಕೂ ಇನ್ನೊಬ್ಬರ ಮೇಲೆ ಆಧಾರ ಪಡೆದೇ ಇರುವವ ಅವನೊಬ್ಬನೇ ಸ್ವತಂತ್ರಂ. ಭಗವಂತನನ್ನ ಈ ಒಂದು ಶಬ್ದದಿಂದ ಚಿಂತನೆ ಮಾಡಿದ್ರೆ ಸಾಕಯ್ಯ, ಇಡೀ ಶಾಸ್ತ್ರದ ಅರ್ಥ, ಇಡೀ ಶಾಸ್ತ್ರ ಅರ್ಥ ಏನು? 4 ವೇದಗಳು, ಪುರಾಣಗಳು, ಇತಿಹಾಸ, ನಂತರ ಆಚಾರ್ಯರ ಎಲ್ಲ ಗ್ರಂಥಗಳು, ಟೀಕಾ ಟಿಪ್ಪಣಿಗಳು ಎಲ್ಲ ಸೇರಿಸಿ ಒಂದು ಶಬ್ದದಲ್ಲಿ ಹೇಳಲಿಕ್ಕಾಗುತ್ತಾ? ಒಂದು ಶಬ್ದ ಹೇಳಿದ್ರೆ ಇಡೀ ಶಾಸ್ತ್ರವೆಲ್ಲ ಬಂದಿರಬೇಕು. ಅಂತಹ ಶಬ್ದ ಏನಾದ್ರೂ ಇದೆಯಾ? ಆ ಒಂದು ಶಬ್ದ ಉಚ್ಚಾರ ಮಾಡಿದ್ರೆ ಸಾಕು, ಇಡೀ ಶಾಸ್ತ್ರ ಪಾರಾಯಣ ಮಾಡಿದ ಫಲ ಬಂದಿರಬೇಕು ನಮಗೆ. ಅಂತಹ ಶಬ್ದ ಇದೆಯಾ ಅಂದ್ರೆ ಅದನ್ನ ಆಚಾರ್ಯರು ಮೊದಲೇ ಉಚ್ಚಾರ ಮಾಡಿಕೊಟ್ರು ತತ್ವ ಸಂಖ್ಯಾನದಲ್ಲಿ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ. ಆ ಶಬ್ದ ಎಂಥ ಪವರ್ಫುಲ್ ಆಟಮ್ ಬಾಂಬ್ ಅಂತ ಹೇಳಿದರೆ ಇಡೀ ಶಾಸ್ತ್ರದ ಸಾರ ಅವನೊಬ್ಬನೇ ಸ್ವತಂತ್ರ ಅಂತ. ಅವನೊಬ್ಬನೇ ಸ್ವತಂತ್ರ ಅಂಬ ಚಿಂತನೆ ಒಂದು ಸಾಕಯ್ಯ ಇಡೀ ಶಾಸ್ತ್ರ ಪಾರಾಯಣ ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾರೆ. ಅಂಥ ಅದ್ಭುತವಾದ ಚಿಂತನೆ ಕೊಡತಾ ಇದ್ದಾರೆ. ಪೂರ್ಣಂ ಅನನ್ಯ ಚೋದಿತಂ ತಚ್ಚಿಕ್ಷಯಂತಂ ನಿಜವರ್ತ್ವ ಮೂಢ. ಏನ್ ಮಾಡ್ತಾ ಇರ್ತಾನೀತ ಅಂದ್ರೆ ನಿಜವರ್ತ್ಮ ಶಿಕ್ಷಯಂತಂ, ತನ್ನದೇ ಆದ ಹಾದಿ, ತಾನು ಶಕ್ತನಾಗಿದ್ದಾನೆ. ಎಲ್ಲ ಜೀವರಾಶಿಗಳಲ್ಲಿ ಶಕ್ತಿ ಇಲ್ಲ, ಬಿದ್ದಿದ್ದಾರೆ. ಅವರಿಗೆ ತನ್ನ ಹಾದಿಯನ್ನ ಶಿಕ್ಷಯಂತಂ ತೋರಿಕೊಡತಾ ಇದ್ದಾನೆ. ಅಂದರೆ ನಾನು ಹೀಗಿದ್ದೇನೆ, ನನ್ನ ನೀವು ಸೇರಬೇಕಾದ ರೀತಿ ಹೀಗೆ, ನಿಮ್ಮನ್ನ ರಕ್ಷಣೆ ಮಾಡುತ್ತೇನೆ ಅಂತ ಭಗವಂತ ಹೇಳತಾ ಇದ್ದಾನೆ. ಏನು ಶಿಕ್ಷಣೆ ಮಾಡುತ್ತಾ ಇದ್ದಾನೆ? ತನ್ನನ್ನು ಸೇರುವ ಮಾರ್ಗವನ್ನ ಹೇಳಿಕೊಡತಾ ಇದ್ದಾನೆ. ನಿಜ ವರ್ತಮ, ವರ್ತಮ ಅಂದ್ರೆ ಮಾರ್ಗ, ನಿಜ ವರ್ತಮ ಶಿಕ್ಷಯಂತಂ. ಅಲ್ಲಿ ಹೇಳ್ತಾರೆ ಆ ಮಾರ್ಗ ಯಾವುದು, ನಿನ್ನನ್ನು ಸೇರುವ ಮಾರ್ಗ ಯಾವುದು ಗೊತ್ತಿಲ್ಲ, ಅದು ಯಾವುದು ಅಂದ್ರೆ ಅಲ್ಲೇ ಹೇಳ್ತಾರೆ ತತ್ ಶಿಕ್ಷಯಂತಂ. ತತ್ ಶಿಕ್ಷಯಂತಂ, ಆತ ತತ್ ಅಂತ ಎಲ್ಲರಿಗೂ ಶಿಕ್ಷಾ ಕೊಡ್ತಾ ಇದ್ದಾನಂತೆ. ತತ್ ಅಂದ್ರೆ ಸಂಸ್ಕೃತದಲ್ಲಿ ಅದು ಅಂತ ಅರ್ಥ. ತತ್ ಅಂದ್ರೆ ಅದು ಯಾವುದು, ಅದು ಅದು ಅಂದ್ರೆ ಬ್ರಹ್ಮ, ಬ್ರಹ್ಮ ಅಂದ್ರೆ ದೇವರು, ಅದನ್ನ ಅದು ಅದು ನಪುಂಸಕಲಿಂಗ ಶಬ್ದ ಬ್ರಹ್ಮ, ಅದಕ್ಕೆ ಅದು ತತ್ ಅಂತ ಹೇಳ್ತಾರೆ. ಇನ್ನ ಅರ್ಥ ಆಗಿಲ್ಲ ಅದಕ್ಕೆ ಹೇಳ್ತಾರೆ. ಗಾಯತ್ರಿ ಮಂತ್ರದ ಮೊದಲನೇ ಅಕ್ಷರ ತಕಾರ, ತತ್ ಸವಿತರು ವರೇಣ್ಯಂ, ಕೊನೆಯ ಅಕ್ಷರ ಪ್ರಚೋದಯಾತ್. ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಜೋಡಿಸಿದರೆ ತತ್ ಅಂದ್ರೆ ಗಾಯತ್ರಿ ಮಂತ್ರದ ಕೋಡ್ ವರ್ಡ್ ತತ್. ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಕಾಂಬಿನೇಷನ್ಸ್. ಆ ಸ್ವಾಮಿ ಪವರ್ಫುಲ್ ಆತ, ವೇದವ್ಯಾಸ ದೇವರು ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ. ತತ್ ಶಿಕ್ಷಯಂತಂ, ಈ ಭಗವಂತ ಏನು ಮಾಡುತ್ತಾನೆ, ಗಾಯತ್ರಿಯ ಮೂಲಕ ಎಲ್ಲರಿಗೂ ತನ್ನ ಹಾದಿಯನ್ನ ತೋರಿಕೊಡತಕ್ಕಂಥ, ಯಾರನ್ನ ಮೂಢ ಮೂಢರಾದವರಿಗೆ ತೋರಿಕೊಡತಾನಂತೆ. ಮೂಢರು ಅಂದ್ರೆ ಯಾರು ಅಂದ್ರೆ ಹೇಳ್ತಾರೆ ಗೊತ್ತಿದ್ದು ಬೀಳುವವರು, ಗೊತ್ತಿದ್ದು ಬೀಳುವವರು, ಗೊತ್ತಿಲ್ಲದೆ ಬೀಳುವವರಲ್ಲ, ಗೊತ್ತಿದ್ದು ಬೀಳುವವರು. ಅದರ ಕುರಿತು ದಾಸರಾಯರು ಸುಂದರವಾಗಿ ಹೇಳುತ್ತಾರೆ. ದೀಪ ಕರದಲ್ಲಿ ಪಿಡಿದು ಕಾಣದೆ ಕೂಪದಳು ಬಿದ್ದಂತೆ, ವೇದ ಮಹಾ ಉಪನಿಷದ ಅರ್ಥಗಳ ನಿತ್ಯದಿ ಪೇಳುವವರೆಲ್ಲ ಶ್ರೀಹರಿಯನ್ನು ಕಾಣದೆ ಬೀಳತಾ ಇದ್ದಾರೆ. ಅರ್ಥ ಬಾಯಿಂದ ಬರ್ತಾ ಇದೆ, ತಲೆಗೆ ಬರ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ. ಅಂಥವರಿಗೆ ತಾನು ಜೀರ್ಣ ಆಗೋ, ತನ್ನ ವಿಷಯ ಜೀರ್ಣ ಆಗುವ ರೀತಿಯನ್ನ ತೋರಿಕೊಡ್ತಾ ಬರುವ ಅಂಥ ಪ್ರಭುಂ ಪ್ರಪದ್ಯೆ ಅಖಿಲ ಧರ್ಮ ಭಾವನಂ. ಅಂಥ ಎಲ್ಲ ಜೀವರಾಶಿಗಳ ಧರ್ಮ ಅವರವರ ಸ್ವಭಾವವನ್ನ ಪ್ರವರ್ತನೆ ಮಾಡುವಂಥ ಪ್ರಭುಂ, ಎಲ್ಲರಿಗೂ ಈಶನಾದ, ಎಲ್ಲರಿಗೂ ಹಿತೈಷಿಯಾದ, ಎಲ್ಲರಿಂದ ಏನು ಬಯಸದೆ ಅವರಿಗಾಗಿ ಸತತ ಪ್ರಯತ್ನ ಪಡುವಂಥ, ಅವರನ್ನು ಉದ್ಧಾರ ಮಾಡುವ ಶ್ರೀಹರಿ ಯಾರಿದ್ದಾರೆ, ನನ್ನ ಹೃದಯದಲ್ಲಿದ್ದಾನೋ ಅವನನ್ನು ಚಿಂತನೆ ಮಾಡುತ್ತೇನೆ. ಎಷ್ಟು ಚೆನ್ನಾಗಿ ಅವರ ಮನಸ್ಸಿನ ಭಾವನೆ. ಇದು ಯಾರು ಮಾಡಿದ್ದು? ಮೈಕ್ ಹಿಡ್ಕೊಂಡು ಎಲ್ಲರ ಮುಂದೆ ಹೇಳಿದವರಲ್ಲ. ಯಾರು? ದೊಡ್ಡ ಕಾಡು, ಕಾಡಿನಲ್ಲಿ ಯಾವ ಪ್ರಾಣಿಗಳು ಬಿಟ್ಟರೆ ಮನುಷ್ಯರಿಲ್ಲ ಅಂಥ ಕಡೆ ಒಬ್ಬ ವ್ಯಕ್ತಿ ಒಂದು ಕಾಲಿನ ಮೇಲೆ 100 ವರ್ಷಗಳ ಕಾಲ ನಿಂತು ಇವನನ್ನೇ ಚಿಂತನೆ ಮಾಡ್ತಾ ಇರಬೇಕಾದರೆ ಆ ವ್ಯಕ್ತಿಗೆ ಆ ದೇವರ ಮೇಲೆ ಎಷ್ಟು ಇಷ್ಟ ಹುಟ್ಟಿರಬೇಕು. ಇದೆಲ್ಲ ಹೇಳಿದ್ದು ಅವರು ಮನಸ್ಸಲ್ಲೇ ಏಕಾಂತವಾಗಿ ಚಿಂತನೆ ಮಾಡ್ತಾ ಮಾಡ್ತಾ ಬರ್ತಾರೆ. ಮಗು ಇರುತ್ತೆ, ಹಸಿವೆ ಆಗಿರುತ್ತೆ, ತಾಯಿ ಊಟ ಮಾಡಿಸ್ತಾಳೆ. ಆ ಊಟ ಮಾಡಿಸೋ ಕಾಲಕ್ಕೆ ಈ ಪತ್ರಕರ್ತರನ್ನ ಎಲ್ಲರನ್ನ ಕರೆದು ಫೋಟೋ ತಗೊಂಡು ಬನ್ನಿ ಅಂತ ಮಗುವಿಗೆ ತಿನ್ನಿಸ್ತಾ ಫೋಟೋ ತೆಗೀರಿ ಅದು ಪೇಪರಲ್ಲಿ ಹಾಕಿ ತಾಯಿ ಬಯಸ್ತಾಳ? ಇಲ್ಲಲ್ಲ, ಫೋಟೋ ಅಲ್ಲ, ಇನ್ನೊಬ್ಬರು ನೋಡಬಾರದು ಮಗುವಿಗೆ ದೃಷ್ಟಿ ಆಗುತ್ತೆ ಅಂತ ಒಬ್ಬಳೆ ಬಚ್ಚಿಟ್ಟುಕೊಂಡು ಬಾಯಲ್ಲಿಡ್ತಾಳೆ. ಅವಳು ಏನ್ ತೃಪ್ತಿ ಅಂದ್ರೆ ಮಗು ತಿಂದ್ರೆ ಸಾಕು ತೃಪ್ತಿ, ಇನ್ನೊಬ್ಬರು ನೋಡಿದರೆ ತೃಪ್ತಿ ಇಲ್ಲ. ನಮಗೆ ದೇವರು ನಮ್ಮ ಭಕ್ತಿಯಿಂದ ತೃಪ್ತಿ ಪಟ್ಟರೆ ಸಾಲದು. ಇನ್ನೊಬ್ಬರು ನೋಡಿ ಚಪ್ಪಾಳೆ ತಟ್ಟೋದು ತೃಪ್ತಿ ಆಗ್ತಾ ಇದೆ. ಅಪ್ಪ ನೀವೆಂತ ಭಕ್ತರು ಅಂತ ನಮ್ಮ ಮೇಲೆ ಶಾಲು ಹೊದಿಸಿದರೆ ಬರುವ ತೃಪ್ತಿ ದೇವರನ್ನ ನೋಡಿದ್ರು ಬರ್ತಾ ಇಲ್ಲ. ಅಂದ್ರೆ ದೇವರು ನಮ್ಮ ನೋಡಬೇಕೆಂಬ ಬಯಕೆ ಹುಡ್ತಾ ಇಲ್ಲ, ನಗತಾ ಇದ್ದಾನೆ. ನನ್ನ ಭಕ್ತರು ಅಂತ ಹೆಸರಿಟ್ಟುಕೊಂಡು ಸನ್ಮಾನ ತಗೊಳ್ತೀರಲ್ಲಯ್ಯ, ನಾನು ನೋಡಬೇಕೆಂಬ ಬಯಕೆ ನಿಮ್ಗಿಲ್ಲ, ನೀವೆಂತ ಭಕ್ತರು ಅಂತ ದೇವರೇ ಆಶ್ಚರ್ಯ ಪಡ್ತಾ ಇದ್ದಾರೆ. ಅದರಿಂದ ನಮ್ಮಲ್ಲಿ ದಾಂಭಿಕತೆಯನ್ನ ಚಿಂತನೆ ಮಾಡುತ್ತೇನೆ ಅಂತ. ಇತಿ ಮಂತ್ರೋಪನಿಷದಂ ವ್ಯಾಹರಂತಂ ಸಮಾಹಿತಂ, ಇದನ್ನ ಸದಾ ಉಚ್ಚಾರ ಮಾಡ್ತಾ ಮಾಡ್ತಾ ಮಂತ್ರವನ್ನ ಆ ಅರ್ಥವನ್ನ ಚಿಂತನೆ ಮಾಡುತ್ತಾ ಅರ್ಥದ ವ್ಯಕ್ತಿಯನ್ನು ತಲೆಯಲ್ಲಿಟ್ಟುಕೊಂಡು ಸದಾ ಸಮಾಹಿತಂ ಅಂದ್ರೆ ಸಮ್ಯಕ್, ಮನಸ್ಸು ಎಲ್ಲಿಗೂ ಹೋಗದೆ ಭದ್ರವಾಗಿ ಶ್ರೀಹರಿಯಲ್ಲೇ ಇಟ್ಟು ಚಿಂತನೆ ಮಾಡುವಂತ ಆತನನ್ನ ತಿನ್ನಲಿಕ್ಕೆ ಅಸುರರು ಯಾತುಧಾನಾಹ ರಾಕ್ಷಸರು ಎಲ್ಲರೂ ಕೂಡ ಜಗ್ಧುಂ ಅಭ್ಯದ್ರವನ್ ಕ್ಷುಧ ಆತನ ತಿಂದು ಬಿಡಬೇಕು ಅಂತ ಬಂದ್ರಂತೆ. ಯಾಕೆ ಅವರಿಗೆ ಹಸಿವೆ ಆದ ತಿನ್ಲಿಕ್ಕೆ ಬೇರೆ ಪ್ರಾಣಿಗಳು ತುಂಬಾ ಇವೆ, ಆದರೆ ಅವಕ್ಕೆ ಹಸಿವೆ ಯಾವುದು ಅಂದ್ರೆ ದೇವರನ್ನ ಚಿಂತನೆ ಮಾಡುವವರಿಗೆ ತೊಂದರೆ ಕೊಡೋದೇ ಅವರಿಗೆ ಹಸಿವೆ. ಅದಕ್ಕೆ ಅಡ್ಡಿ ಬಂದಾಗ ಅವಾಗ ಭಗವಂತ ಯಜ್ಞ ಸರ್ವಗತೋ ಹರಿಹಿ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಆ ವ್ಯಕ್ತಿ ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾನೆ, ಎಂಥ ಸ್ಥಿತಿಯಲ್ಲಿ ಇದ್ದಾನೆ ಅಂದ್ರೆ ಆತನ ಮೇಲೆ ಆತನನ್ನು ತಿನ್ನಲಿಕ್ಕೆ ಬರುವಂತವರ ಎಚ್ಚರವೂ ಇಲ್ಲ, ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಶತ್ರುಗಳು ಎಂಬುದು ಗೊತ್ತಾದ್ರೆ ತಾನೆ ಎಚ್ಚರದಿಂದಿರೋದು. ಒಳಗೇ ಇದ್ದಾನೆ, ಯಾರು ಬರ್ತಾ ಇದ್ದಾರೋ ಗೊತ್ತಿಲ್ಲ, ತನ್ನ ಪಾಡಿಗೆ ತಾನು ಅವನನ್ನ ಚಿಂತನೆ ಮಾಡುತ್ತಾ ಇದ್ರೆ ನಮಗೆ ಅಯ್ಯೋರಿಸಿ ಬಿಡುತ್ತೆ. ಇದನ್ನ ರಕ್ಷಣೆ ಮಾಡೋದು ಯಾರು ಅಂದ್ರೆ ಒಳಗೆ ಯಾರನ್ನ ಕುರಿತು ಚಿಂತನೆ ಮಾಡುತ್ತಾ ಇದ್ದಾರೋ ಅವನೇ ಹೊರಗಿಂದ ಬಂದ ಯಜ್ಞನಾಮಕನಾಗಿ ಬಂದು ಸಂಪೂರ್ಣವಾಗಿ ಅವರನ್ನ ಸಂಹಾರ ಮಾಡಿ ತಾನೇ ಇಂದ್ರ ಪದವಿಯಲ್ಲಿ ಯಜ್ಞನಾಮಕನಾಗಿ ನಿಂತು ಅಶಾಶತ್ ತ್ರಿಭಿಷ್ಟಪಂ ಇಂದ್ರ ಪದವಿಯನ್ನು ಆಳಿದ. ಇದು ಯಾವ ಮನ್ವಂತರ ಕುರಿತು ಹೇಳಿದ್ದು ಅಂದ್ರೆ ಸ್ವಯಂಭುವ ಮನ್ವಂತರ ಕುರಿತು ಹೇಳಿದ್ರು. ಹಾಗೆ ಇನ್ನೊಂದು ಮನ್ವಂತರ ಸ್ವಾರ್ವಚಿಷ ಮನ್ವಂತರ ಅಂತ. ಅವರು ಅಗ್ನಿಯ ಮಗ ಸ್ವಾರ್ವಚಿಷ ಅಂತ. ಅವರ ವಿಶೇಷವಾಗಿ ಮಕ್ಕಳೆಲ್ಲರೂ ಬಂದರು. ಅಲ್ಲಿ ರೋಚನ ನಾಮಕ ಇಂದ್ರ ಬಂದ, ನಂತರ ಊರ್ಜ ಮೊದಲಾದವರು ಸಪ್ತ ಋಷಿಗಳು ಬಂದರು. ಅಲ್ಲಿ ವಿಶೇಷವಾಗಿ ಭಗವಂತ ವಿಭೂ ಅಂತ ವೇದ ಶಿರಸ್ ಎಂಬ ಋಷಿಗಳ ವಿಶೇಷ ಪತ್ನಿ ತುಷಿತ ಅಂತ ಅವರ ಮಗನಾಗಿ ಭಗವಂತ ಬಂದ. ವಿಭೂ ಅಂತ ತಾನು ವಿಶೇಷವಾಗಿ ನಿಯಮನ ಮಾಡಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆತ ಏನು ಅಂದ್ರೆ ಆ ವಿಭುನಾಮಕ ಭಗವಂತನ ಚಿಂತನೆ ಗೊತ್ತಿಲ್ಲ ನಮಗೆ ಎಂದು ನಾವು ಚಿಂತನೆ ಮಾಡಲ್ಲ. ಹೇಳ್ತಾ ಇದ್ದಾರೆ ಕೌಮಾರ ಬ್ರಹ್ಮಚಾರಿಣ, ಒಳ್ಳೆ ಕೌಮಾರ ಹುಡುಗರಾಗಿದ್ದಾಗಿಂದಲೇ ಬ್ರಹ್ಮಚರ್ಯದಲ್ಲೇ ಇರುವಂತಹ ಅಪರೂಪದ ವ್ಯಕ್ತಿತ್ವ ಭಗವಂತನದ್ದು. ಆ ವ್ಯಕ್ತಿತ್ವದಿಂದ ಎಲ್ಲ ಋಷಿಗಳನ್ನ ಎಲ್ಲರನ್ನು ಕೂಡ ವಿಶೇಷವಾಗಿ ಅಷ್ಟಾಶೀತಿ ಸಹಸ್ರಾಣಿ 80,000 ಮುನಿಗಳಿದ್ರು ಅವರಿಗೆಲ್ಲ ಉಪದೇಶವನ್ನ ಕೊಟ್ಟು ಉದ್ಧಾರ ಮಾಡಿದ ರೂಪ ಅದು ಅಂದ್ರು. ಇನ್ನ ಮೂರನೆಯ ಮನ್ವಂತರ ಅಲ್ಲಿ ಉತ್ತಮೋ ನಾಮ ಪ್ರಿಯವ್ರತ ಸುತೋ ಮನು, ಉತ್ತಮ ಎಂಬ ಮನುಗಳು ಉತ್ತಮ ಮನ್ವಂತರ. ಅವರಿಗೆ ಪವನ ಸಂಜಯ ಯಜ್ಞ ಯಜ್ಞಹೋತ್ರ ಇವ ಮೊದಲಾದಂಥ ಮಕ್ಕಳಿದ್ರು. ಅಲ್ಲಿ ಹೇಳುತ್ತಾ ಇದ್ದಾರೆ ಧರ್ಮಸ್ಯ ಸುನೃತ ಯಾಮ್ದು ಭಗವಾನ್ ಪುರುಷೋತ್ತಮ, ಆ ಧರ್ಮ ಎಂಬವರಿಗೆ ಸುನೃತ ಎಂಬ ಹೆಂಡತಿಯಲ್ಲಿ ಸ್ವಾಮಿಯೇ ಅಂದರೆ ಒಂದೊಂದು ಮನ್ವಂತರದಲ್ಲಿ ಭಗವಂತ ಆ ವಂಶದಲ್ಲಿ ಬರ್ತಾ ಇದ್ದಾನೆ. ಸತ್ಯಸೇನ ಇತಿ ಖ್ಯಾತ, ಸತ್ಯಸೇನ ಅಂತ ಭಗವಂತ ಬಂದ. ಆತನ ಲಕ್ಷಣ ಏನಯ್ಯ ಸತ್ಯವ್ರತೈ ಸಹ, ಸತ್ಯವೇ ವ್ರತ ಇರುವಂತಹ ತನ್ನ ಸೈನ್ಯವನ್ನ ಕಟ್ಟಿಕೊಂಡು ಅನೃತ ವ್ರತ ದುಶ್ಶೀಲಾನ್. ಕೆಲವರು ಇದ್ರು ಅವರಿಗೆ ಸುಳ್ಳು ಹೇಳೋದೇ ವ್ರತ ನೋಡಿ. ಆಪೋಸಿಟ್ ಪಾರ್ಟಿಗಳು ತುಂಬಾ ಇರ್ತಾರೆ, ಸತ್ಯ ಹೇಳೋದೇ ವ್ರತವಾಗಿರೋರು ಒಬ್ಬರಾದರೆ ಸುಳ್ಳು ಹೇಳೋದೇ ವ್ರತ ಒಬ್ಬರದ್ದು. ಇನ್ನೊಬ್ಬರ ಸಂತೋಷ ಕೊಟ್ಟು ಸಂತೋಷ ಪಡೋದೇ ವ್ರತ ಆಗಿದ್ರೆ ಒಬ್ಬರಿಗೆ, ಇನ್ನೊಬ್ಬರಿಗೆ ದುಃಖ ಕೊಟ್ಟೇ ಸಂತೋಷ ಪಡುವುದು ಇನ್ನೊಬ್ಬರ ವ್ರತ. ಈ ಎರಡೂ ಪಾರ್ಟಿ ಇದ್ದರೆ ಅದರಲ್ಲಿ ಒಳ್ಳೆಯವರ ಪಕ್ಷದಲ್ಲಿ ತಾನೇ ಬಂದು ಅವರಿಂದ ದುಷ್ಟರನ್ನ ಸಂಹಾರ ಮಾಡಿಸಿದ ಭಗವಂತ ಸತ್ಯಸೇನ. ಅದು ಯಾರೋ ಅಲ್ಲ, ನಮ್ಮ ಒಳಗಿರುವ ಸ್ವಾಮಿಯೇ. ಕೊನೆಗೆ ಕನೆಕ್ಷನ್ ಇಲ್ಲಿ ಕೊಡ್ತಾ ಬರಬೇಕು. ಯಾವ ಯಾವ ಮನ್ವಂತರದಲ್ಲಿ ಏನೇನು ಈ ಕೆಲಸಗಳು ಮಾಡಿಸಿದ ಅವ ಯಾರೋ ಅಲ್ಲ, ನಮ್ಮ ಹೃದಯದಲ್ಲಿ ಇರುವ ಮೂರ್ತಿ. ಏನು ಮಾಡುತ್ತಾನೆ ಇವನು ಕೂಡ, ನಮ್ಮ ಒಳಗಿರತಕ್ಕಂಥ ಸತ್ಯವ್ರತರು ಯಾರು, ತತ್ವಾಭಿಮಾನಿ ದೇವತೆಗಳು, ಅವರಿಂದ ಕೂಡಿಕೊಂಡು ಅಸತ್ಯವ್ರತರು ಯಾರಿದ್ದಾರೆ, ತತ್ವಾಭಿಮಾನಿ ದೈತ್ಯರು, ಅವರನ್ನ ಸಂಹಾರ ಮಾಡಿಸಿ ನಮ್ಮನ್ನ ಉದ್ಧಾರ ಮಾಡುತ್ತಾನೆ ನಮ್ಮ ಬಿಂಬಮೂರ್ತಿ. ಇನ್ನ ನಾಲ್ಕನೆಯವರು ಯಾರು ಅಂದರೆ ತಾಪಸ ಅಂತ, ಉತ್ತಮನ ತಮ್ಮ ತಾಪಸ ಮನ್ವಂತರ. ಆ ಮನ್ವಂತರದಲ್ಲಿ ಭಗವಂತ ಯಾವ ರೂಪದಲ್ಲಿ ಬಂದ? ಹರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತ ಗ್ರಹಾತ್. ಹರಿ ಅಂತ ಭಗವಂತ ತಾನು ಬಂದ ಆ ಮನ್ವಂತರದಲ್ಲಿ. ಆ ರೂಪದಿಂದ ಬಂದು ಗಜೇಂದ್ರನನ್ನ ರಕ್ಷಣೆ ಮಾಡಿದ ಮೊಸಳೆಯಿಂದ. ಅವ ಹಾಗೆ ಹೇಳುತ್ತಾ ಇದ್ದಾರೆ, ಸ್ವಾಮಿ ಆ ಶ್ರೀಹರಿ ಗಜಪತಿಯನ್ನ ಗ್ರಾಹಗ್ರಸ್ತಂ ಅಮೂಮುಚತ್, ಮೊಸಳೆ ಹಿಡಿದಾಗ ರಕ್ಷಣೆ ಮಾಡಿದನಲ್ಲ ಆ ಕಥೆಯನ್ನು ಹೇಳಿ ನಮಗೆ. ಹೌದಾ, ಎಂಥದ್ದು ಆ ಕಥೆ? ಕೇಳಿ ಕೇಳಿ ನಮಗೆ ಬಾಯಿಪಾಠವೂ ಆಗಿದೆ, ಆದರೆ ಗೊತ್ತಿಲ್ಲ. ತತ್ಕಥಾಂ ಸುಮಹಾಪುಣ್ಯಾಂ, ಆ ಪುಣ್ಯದ ಲೆಕ್ಕ ಬೇಕಾ ನಿಮಗೆ? ಕ್ಯಾಲ್ಕುಲೇಟರ್ ಬೇಕಲ್ಲ ನಮಗೆ, ಎಷ್ಟು ಪುಣ್ಯ ಸಂಪಾದನೆ ಮಾಡಬೇಕು, ಆಚಮನ ಮಾಡಿದರೆ ಎಷ್ಟು ಪುಣ್ಯ, ಸ್ನಾನ ಮಾಡಿದರೆ ಎಷ್ಟು ಪುಣ್ಯ, ಪುಷ್ಕರ ಸ್ನಾನ, ಸೂರ್ಯ ಸಿಂಹರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಗಂಗಾ ಗೋದಾವರಿಯಲ್ಲಿ ಬರ್ತಾಳೆ ಬಂದಿದ್ದಾಳೆ, ಸ್ನಾನ ಮಾಡಿದರೆ ಎಷ್ಟು ಪುಣ್ಯ, ತುಂಬ ಜನ ಹೋಗ್ತಾ ಇದ್ದಾರೆ. ಹೇಳುತ್ತಾರೆ ಗಂಗೆ ಸೇರಿದ ಗೋದಾವರಿಯಲ್ಲಿ ಸಕಲ ತೀರ್ಥಗಳು, 3.5 ಕೋಟಿ ತೀರ್ಥಗಳ ಸನ್ನಿಧಾನ ಇರುತ್ತೆ. ಒಂದು ಸಲ ಸ್ನಾನ ಮಾಡಿದರೆ ಎಷ್ಟು ಫಲ ಅಂದರೆ 60,000 ವರ್ಷಗಳು. ನಮ್ಮ ವಯಸ್ಸೆಷ್ಟು? 100 ವರ್ಷ ನಮ್ಮ ಆಯುಷ್ಯ ಅಲ್ವಾ? 60,000 ವರ್ಷಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲ ಬರುತ್ತೋ ಅಷ್ಟು ಫಲ ಒಮ್ಮೆ ಗೋದಾವರಿಯಲ್ಲಿ ಈಗ ಸ್ನಾನ ಮಾಡಿದರೆ ಬರುತ್ತೆ. ಇಷ್ಟು ಪವರ್ಫುಲ್. ಅದಕ್ಕೆ ಎಲ್ಲರೂ ಓಡ್ತಾ ಇದ್ದಾರೆ, ಲಕ್ಷಾಂತರ ಜನ ಓಡಿ ಸ್ನಾನ ಮಾಡುತ್ತಾ ಇದ್ದಾರೆ. ಆದರೆ ಇನ್ನೊಂದು ಗೊತ್ತೇ ಇಲ್ಲ ಏನದು ಅಂದ್ರೆ, ಇಂಥ ಪುಷ್ಕರ ಏನು ಸ್ನಾನ ಮಾಡುತ್ತಾ ಇದ್ದಾರಲ್ಲ, ಒಂದು ಸ್ನಾನಕ್ಕೆ 60,000 ಏನು ವರ್ಷಗಳ ಕಾಲ, ದಿನಗಳು 3 ಹೊತ್ತು ಗಂಗೆಯಲ್ಲಿ ಸ್ನಾನ ಮಾಡಿದ ಫಲ ಏನು ಬರ್ತಾ ಇದೆ ಒಂದು ಸ್ನಾನಕ್ಕೆ, ಇಂಟು ಬ್ಲ್ಯಾಂಕ್ ಚೆಕ್, ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಅಷ್ಟು ಪುಣ್ಯ ಯಾವುದರಿಂದ ಬರುತ್ತಯ್ಯ ಅಂದ್ರೆ, ಭಾಗವತದಲ್ಲಿ ಒಂದೊಂದು ಕಥೆಯನ್ನ ಕೇಳಿದ್ರೆ ಬರುತ್ತೆ ಎಂಬ ಸೀಕ್ರೆಟ್ಟೇ ಗೊತ್ತಿಲ್ಲ. ಅದು ಕೇಳದೆ ಅಯ್ಯೋ ಭಾಗವತ ಆ ನೀರಲ್ಲಿ ಮುಳುಗೋಣ ಅಂತ ಹೋಗ್ತಾ ಇರುತ್ತೆ. ಹೌದ್ ತಾನೆ? ಅಂಥ ಅಪೂರ್ವದು. ಕಥಾಂ ಪುಣ್ಯಾಂ ಅಂದಿಲ್ಲ, ಮಹಾಪುಣ್ಯ. ಮಹಾ ದೊಡ್ಡ ಅಂದ ದೊಡ್ಡದೊಂದೆಷ್ಟು ಹೇಳ್ತೀವಿ ತಡ್ಕೊಳ್ಳಿ ಅಂದ್ರು. ಬರೇ ಮಹಾಪುಣ್ಯಾಂ ಅಲ್ಲ, ಸು ಮಹಾಪುಣ್ಯಾಂ ಅಂದ್ರು. ಅಂದ್ರೆ ಆ ಹೇಳೋ ಕಾಲಕ್ಕೆ ತುಂಬಾ ಅಂದ್ರೆ ಇನ್ನು ಹೇಳಿಕ್ ಸಾಧ್ಯ ಇಲ್ಲ, ಅಷ್ಟು ಬರುತ್ತೆ ಈ ಆ ಪುಣ್ಯ ಅಂದ್ರು. ಯಾವಾಗ ಬರುತ್ತೆ ಅಂದ್ರೆ, ಆನೆ ಇತ್ತು, ಮೊಸಳೆ ಹಿಡಿತು, ತಡ್ಕೊಳ್ಳಾರದೆ ಒದರಿತು, ದೇವ ಬಂದ ರಕ್ಷಿಸಿದ, ಇದೇ ಅಲ್ಲ ಗಜೇಂದ್ರ ಮೋಕ್ಷ? ಇಷ್ಟು ತಿಳ್ಕೊಂಡ್ರೆ ಚೂರೇ ಬರುತ್ತೆ. ಎಷ್ಟು ತಿಳ್ಕೋಬೇಕು ಅಂದ್ರೆ, ಹಾ ಹೇಳಲಿಕ್ಕೆ ಬರ್ತೇನೆ. 8 ಆಗಿಬಿಡ್ತಾ ಇದೆ, ಅದು ಯಾಕೋ ಕಾಲ ಬಹಳ ವೇಗವಾಗಿ ಹೋಗ್ತಾ ಇದೆ, ನಿಮಗೆ ಆಗ್ತಾನೇ ಇಲ್ಲ ಅಂತ ಕಾಣ್ತಾ ಇದೆ. ಆಚಾರ್ಯ ಯಾವಾಗ ಬಿಡ್ತಾರೋ ಅಂತ ಕಾಣ್ತಾ ಇದೆ. ಸರಿ ಸರಿ, ಸ್ವಲ್ಪ ಬೇಗದಲ್ಲಿ ಬಿಟ್ಬಿಡ್ತೇನೆ. ಆನೆ ಇತ್ತು, ವಿಶೇಷವಾದ ಒಳ್ಳೆ ಸರೋವರ, ಋತುಮತು ಅಂತ ಒಳ್ಳೆ ಉದ್ಯಾನವನ, ವರುಣ ದೇವರ ಉದ್ಯಾನವನ. ಅಲ್ಲಿ ಒಳ್ಳೆ ಸರೋವರ, ತುಂಬಾ ಚೆನ್ನಾಗಿತ್ತು ಅಂತ ಒಂದೂವರೆ ಪುಟ ವರ್ಣನೆ ಮಾಡುತ್ತಾರೆ. ಒಂದೂವರೆ ಪುಟ ಅಲ್ಲಿ ವರ್ಣನೆ ಮಾಡೋ ಕಾಲಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಆ ಸರೋವರ, ಸರೋವರ ಸುತ್ತು ಇಂತಿಂಥ ಗಿಡಗಳಿದ್ದವು, ಹಲಸು, ಮಾವು, ಬೇವು. ಇನ್ನಷ್ಟೇ ಅಲ್ಲ, ಇನ್ನು ಹೇಳ್ತಾ ಇದ್ದಾರೆ ಆ ನಾನಾ ನೀರಲ್ಲಿ ನೀರು ಕೋಳಿಗಳು, ಅಲ್ಲಿ ಚೇಳುಗಳು, ಹಾವುಗಳು ಎಲ್ಲ ಚೆನ್ನಾಗಿತ್ತು ಅಂತ ವರ್ಣನೆ ಮಾಡುತ್ತಾರೆ. ಅವಾಗ ನಮ್ಗೆ ಸಂಶಯ ಬರುತ್ತೆ, ಏನೇ ನಾ ಚಿಕ್ಕವರ, ಇದೆಲ್ಲ ಯಾರಿಗೆ ಹೇಳಬೇಕು? ಚಿಕ್ಕ ಹುಡುಗರು ಇದ್ರೆ ಅವ್ ನೋಡಪ್ಪ ಹೀಗಿತ್ತು ಹಾಗಿತ್ತು ಅಂದ್ರೆ ಹೌದಾ ಅಂತ ನೋಡ್ತಾರೆ. ನಮಗೆಲ್ಲ ಸಾಕು, ಯಾವ್ದು ಹೆಂಗಿದ್ರೆ ನಮ್ಗೇನು, ನಾವು ಬಂದದ್ದು ಸಬ್ಜೆಕ್ಟ್ಗಾಗಿ. ಅಂಥ ಕಾಲಕ್ಕೆ ಆ ಸರೋವರ, ಅದರ ಸುತ್ತ ಗಿಡಗಳು, ಅಲ್ಲೇನೋ ಇದು ಅದೆಲ್ಲ ನಮಗೆ ವರ್ಣನೆ ಮಾಡಿದರೆ ನಾವು ಬಹಳ ವೈರಾಗ್ಯವಂತರು, ನಮ್ಗೆ ಬೇಡೇ ಬೇಡ. ಯಾಕೆ ಒಂದೂವರೆ ಪುಟದಷ್ಟು? ಯಾವ ಪುಸ್ತಕ? ಎವರ್ ಗ್ರೀನ್, ಯಾವಾಗೂ ನಿಂತು ಹೋಗುವಂತಹ ಪುಸ್ತಕದಲ್ಲಿ ಈ ಟೈಮ್ ವೇಸ್ಟ್ ಮಾಡುವಂತ ಈ ಎಲ್ಲ ಒಂದೂವರೆ ಪುಟದಷ್ಟು ಯಾಕೆ ಬರೆದ್ರು? ಯಾರು? ಮಹಾಬುದ್ಧಿವಂತರಾದಂಥ ವೇದವ್ಯಾಸರು ಬರೆದ್ರು. ನಾವು ಕೇಳೋಕೆ ನಾವೇನೋ ವರ್ಣನೆ ಮಾಡಿಲ್ಲ, ಮಾಡಿದ್ರೆ ಅದೇ ಒಂದು ಮೂರ್ನಾಲ್ಕು ದಿವಸ ಆಗ್ಬಿಡುತ್ತೆ. ಎಲ್ಲ ಮತ್ಸ್ಯ ಕಚ್ಚಪ ಸಂಚಾರ ಚಲತ್ ಪದ್ಮರಜಪ್ಪಯ ಹೇಳುತ್ತಾರೆ. ಆ ನೀರಿನಲ್ಲಿ ಮತ್ಸ್ಯ ಅಂದ್ರೆ ಮೀನು, ಕಚ್ಚಪ ಅಂದ್ರೆ ಒಳ್ಳೆ ಆಮೆಗಳು ಎಲ್ಲ ಸರಸರಸರ ಓಡಾಡ್ತಾ ಇದೆ ಅಂತೆ. ಓಡಾಡ್ತಾ ಇದ್ರೆ ಆ ಓಡಾಟಕ್ಕೆ ಅಲ್ಲಿ ಕಮಲಗಳೆಲ್ಲ ಇದ್ದವು, ಕಮಲದ ರಜಸ್ಸು ಒಳಗಿರುವ ಪುಡಿ ಈ ಓಡಾಟಕ್ಕೆ ನೀರಿನಲ್ಲಿ ಬಿದ್ದು ಬಿದ್ದು, ಇದು ಓಡಾಡ್ತಾ ಇದ್ರೆ ಅದು ಕದಲುತ್ತೆ, ಆ ಕಮಲ ಕದಲಿದ್ರೆ ಕಮಲ ಒಳಗಿಂತ ಆ ಪುಡಿಯೆಲ್ಲ ಬೀಳತಾ ಇದೆ, ಆ ಬಿದ್ದರೆ ಆ ಇಡೀ ಸರೋವರವೆಲ್ಲ ಕಮಲದ ಪುಡಿಯಿಂದ ತುಂಬಿದೆ. ಹೇಗಿದೆ? ಒಳ್ಳೆ ಘಮ್ ಅಂತ ವಾಸನೆ ಬರುತ್ತಾ ಇದೆ. ಅಲ್ಲ, ನಮ್ಗೆ ಯಾಕ್ರಿಯವೇ ಇಲ್ಲ ಅಂತ ಹೇಳಿದರೆ ಈ ವರ್ಣನೆಯನ್ನ ಕೇಳಿದರೆ ಸಾಕಂತೆ. ನಮ್ಮ ಮನಸ್ಸಿನಲ್ಲಿ ನಾನಾ ಕೊಚ್ಚೆ, BBMP ಡಬ್ಬ ತರ ಇರುತ್ತೆ. ಯಾವುದು? ನಮ್ಮ ಮನಸ್ಸು. ಹೌದಲ್ವೋ? ಅಂತ ಕೊಚ್ಚೆ ಶುದ್ಧವಾಗಿ ಬಂಗಾರದ ಪಾತ್ರೆಯಂತೆ ಆಗಿಬಿಡುತ್ತೆ ಈ ವರ್ಣನೆಯನ್ನ ಮನಸ್ಸಿಟ್ಟು ಕೇಳಿದರೆ. ಯಾರು ಕೇಳಿದ್ದು? ನಾವಲ್ಲ, ಎಲ್ಲ ಬಿಟ್ಟು ಜೀವನದಲ್ಲಿ ಒಬ್ಬರೇ ದೇವರಿಗಾಗಿ ಎಲ್ಲ ಬಿಟ್ಟು ಕೂತಂಥವ್ರು ಕೇಳಿದ್ದು. ಅವರು ಕೇಳಿಲ್ಲ ಯಾಕ್ರಿ ವರ್ಣನೆ ಮಾಡ್ತೀರಾ ಅಂತ. ಅವಾಗ ಹೇಳಿದ್ರು, ನೋಡಬೇಕಾದ ನೋಟ ಇರಲಿ ಅಂದ್ರು. ಈಗ ಸರೋವರ ನೋಡಿದವು, ಸರೋವರದಲ್ಲಿ ಪ್ರಾಣಿಗಳನ್ನು ನೋಡಿದವು, ಸುತ್ತು ಗಿಡಗಳನ್ನು ನೋಡಿದವು, ಇಷ್ಟೇ ತಾನೇ ತಲೆಗೆ ಬಂದದ್ದು? ಅವ್ರಿಗದು ಬರ್ತಾ ಇಲ್ಲಂತೆ. ಸರೋವರದ ಆಕಾರದಲ್ಲಿ ಭಗವಂತ, ಆ ನೀರಿನ ಆಕಾರದಲ್ಲಿ ಭಗವಂತ, ಕಮಲದ ಆಕಾರದಲ್ಲಿ ಅದು ಹಿಡ್ಕೊಂಡು ಅವನೇ ಇದ್ದಾನೆ, ಆ ಮೀನುಗಳಲ್ಲಿ ಆ ಆಮೆಗಳಲ್ಲಿ ಅವನೇ ಇದ್ದು, ಅದರ ಜೀವನ ಅದರ ಕರ್ಮಾನುಸಾರ ಅದು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಕ್ಯಾಲ್ಕುಲೇಷನ್ಸ್, ಆ ಥರ ಎಲ್ಲವನ್ನ ನಡೆಸ್ತಾ ಇರುವ ದೇವರನ್ನೇ ಅಲ್ಲಿ ನೋಡ್ತಾ ಹೋಗ್ತಾರೆ. ಪ್ರಕೃತಿಯಲ್ಲಿ ದೇವರನ್ನ ಹುಡುಕಾಟ, ಆ ದೇವರ ವಿಚಿತ್ರವಾದ ಆ ಚರ್ಯೆಯನ್ನು ನೋಡಿ ಸಂತೋಷ ಪಡೋಣ. ಇದನ್ನ ಮಾಡಿದರೆ ಇಲ್ಲಿ ಸರಿ, ನಾವು ಹೆಚ್ಚು ಮಾಡೋದು ಬೇಡ. ಮುಂದಕ್ಕೆ ಹೋದರೆ ಆನೆ ಬಂತು, ತುಂಬಾ ದೊಡ್ಡ ಆನೆ. ಆ ಹೇಳ್ತಾ ಇದ್ದಾರೆ, ಅದರ ತಲೆಯಿಂದ ಮದ ಜಲ, ಅದು ಮದ ಬಂದಾಗ ಆನೆಯ ತಲೆಯಿಂದ ನೀರು ಸುರಿಯುತ್ತೆ, ಮದ ಜಲ. ಆ ಮದ ಜಲದ ವಾಸನೆಯನ್ನ ಅದು ಬರ್ತಾ ಇದ್ರೆ ದೂರದಿಂದ, ಆ ವಾಸನೆ ಬಂದ ಕೂಡಲೇ ಎಲ್ಲಾ ಮೃಗಗಳು ಓಡಿ ಹೋಗ್ತಾ ಇವೆ ಅಂತೆ. ಅಂಥ ಭೀಕರವಾದ ಪ್ರಬಲವಾದ ಆನೆ, ಅಂಥ ಆನೆಗಳೇ ಎಲ್ಲ ಸುತ್ತಿವೆ, ಕೂಡಿಕೊಂಡು ಬರ್ತಾ ಇದೆ. ಒಂದಾನೆ ನೋಡಿರ್ತೇವೆ, ಹಿಂಡು ನೋಡಿದರೆ ಸಾಕು, ಚಟ್ನಿ ಮಾಡಿಬಿಡುತ್ತೆ ಆನೆಗೆ ತನ್ನ ಹಿಂಡಿನ ಸರಿ. ಆ ಕಾಡಿನಲ್ಲಿ ಬರುವಾಗ ಒಬ್ಬ ಮನುಷ್ಯ ಕಂಡ್ರೆ ಸಾಕು, ನಮ್ಮವ್ರು ಫುಟ್ಬಾಲ್ ಹೇಗೆ ಆಡ್ತಾರೆ ಹಾಗೆ ಆಡಿಬಿಡುತ್ತೆ ಆನೆಗಳೆಲ್ಲ. ಆನೆ ಕೈಗೆ ಸಿಕ್ಕರೆ ಬದುಕೋದೇ ಕಷ್ಟ ಅಂತಹದ್ದು ಆ ಆನೆಗಳೆಲ್ಲ ಬರ್ತಾ ಇವೆ. ಪ್ರಕಂಪಯನ್ ಗಿರಿಂ, ಇಡೀ ಪರ್ವತವೇ ಏನು ಕಂಪಿಸ್ತಾ ಇದೆ ಆ ರೀತಿಯಲ್ಲಿ ಬರ್ತಾ ಇದೆ, ಬಂದು ಸರೋವರಕ್ಕೆ ಇಳಿತಾ ಇದೆ. ಆ ವೇಗದಿಂದ ಬಿಸಿಲಿಗೆ ಒದ್ದಾಡತಾ ನೀರಲ್ಲಿ ಇಳಿದಾಗ ಚಲ್ಲ ಪಿಲ್ಲಿ ಮಾಡುತ್ತಾ ಇವೆ ಎಲ್ಲ ಸೇರಿಕೊಂಡು. ಆ ಮಾಡುವಾಗ ತತ್ರ ಕಶ್ಚಿತ್ ನೃಪ ದೈವ ಚೋದಿತ ಗ್ರಾಹ ಬಲೀಯಾನ್ ಚರಣೆ ಋಷಗ್ರಹೀತ್. ಇದು ಆ ಸರೋವರದಲ್ಲಿ ಸೇರಿಕೊಂಡು ಮಾಡುವ ಗಲಾಟೆಗೆ ಪ್ರಶಾಂತವಾಗಿ ಒಂದು ಮೊಸಳೆ ಕೂತಿತ್ತಲ್ಲಿ, ಅದು ಸಿಟ್ಟು ಬಂತಂತೆ. ಪ್ರಶಾ ಇದು ಬಂದು ಎಲ್ಲ ಕದರಿ ಹಾಕ್ತಾ ಇದೆ ಅಂತ ಸಿಟ್ಟಿನಿಂದ ಹಿಡಿಯಿತು. ಅಲ್ಲ, ಅದನ್ನು ನೋಡಿ ಹೆದರಿ ಹೋಗಿಲ್ವಾ? ಇದು ಬಲವಾನ್, ಬಲಿಯಾನ್, ಒಳ್ಳೆ ವಿಶೇಷವಾದ ಬಲವುಳ್ಳದ್ದು, ಅದು ಹಿಡಿದು ಬಿಡುತ್ತು. ಹೇಗೆ ಅಷ್ಟು ಆನೆಗಳಿರುವಾಗ ಇದರ ಕಾಲ ಯಾಕೆ ಹಿಡಿತು ಅಂದ್ರೆ ಎದುರ್ಚ್ಛಯೈವ ಎದುರ್ಚ್ಛಯ ಅಂದ್ರು. ಅಂದರೆ ಆಕ್ಸಿಡೆಂಟಲ್ಲಿ ಅಂತ ಹೇಳ್ತೀವಲ್ಲ, ಇಲ್ರಿ ಯಾವುದೋ ಒಂದು ಹಿಡಿಬೇಕು, ಇದನ್ನು ಹಿಡಿಯಿತು ಅಲ್ಲ. ವ್ಯಾಖ್ಯಾನ ಕರೀತಾರೆ ಭಗವದ್ ಇಚ್ಛಯ, ಆ ಮೊಸಳೆ ಒಳಗಿದ್ದು ಆ ಈ ಆನೆ ಕಾಲನ್ನೇ ಹಿಡಿಸಿದ್ದು ದೇವರು, ಇದನ್ನೇ ಹಿಡಿಸಿದ. ಕೊನೆಗೆ ಸ್ವಸ್ಥಾನದಲ್ಲಿ ಬಲ ಜಾಸ್ತಿ ಅಲ್ವಾ, ನೀರಲ್ಲಿರುವ ಮೊಸಳೆಗೆ ನೀರಿನಲ್ಲಿ ಬಲ ಜಾಸ್ತಿ, ಅದಕ್ಕೆ ಸೆಳೆದು ಬಿಡ್ತಾ ಇದೆ. ಈ ಆನೆಗೆ ಎರಡಿತ್ತು, ನಂದು ನಾನು, ನಾನು ನಂದು, ನನ್ನವರಿದ್ದಾರೆ ನಾನಿದ್ದೇನೆ. ನಮ್ಮವರು ಕ್ಯಾಪಬಲ್, ಐ ಆಮ್ ಕ್ಯಾಪಬಲ್, ಈ ಕ್ಯಾಪಬಿಲಿಟಿ ಕ್ವಶನ್ ಬರುತ್ತಲ್ಲ ಅದೇ ಆನೆ, ಅದನ್ನೇ ಹೇಳ್ತಾ ಇದ್ದಾರೆ. ನಾವೇ ಆನೆ, ಇನ್ಯಾರೂ ಅಲ್ಲ. ಅಲ್ಲಿ ಗಜೇಂದ್ರ, ಇಲ್ಲಿ ಈ ಗಜೇಂದ್ರ, ಯಾರು ಜೀವ. ಒಂದು ಹೋಯಿತು, ನನ್ನವರು ಎಂಬುದು ಹೋಯಿತು, ಎಲ್ಲ ಸೇರಿ ಸೆಳಿಲಿಕ್ಕೆ ನೋಡಿದರೆ ಆನೆಗಳೆಲ್ಲ ಏನೂ ಬರಲಿಲ್ಲ. ಕೊನೆಗೆ ದೂರ ನಿಂತುವಂತೆ, ಎಲ್ಲ ದೂರ ನಿಂತು ಅಳ್ಳಿಕ್ ಶುರು ಮಾಡಿದುವಂತೆ. ಯಾಕ್ರಿ, ನೀರಲ್ಲೇ ನಿಂತು ಅಳಬಹುದಾಗಿತ್ತಲ್ಲ, ಪಕ್ಕದಲ್ಲೇ ಇದ್ದು ನಮ್ಮ ಕಾಲೆಲ್ಲಿ ಹಿಡಿಯುತ್ತು ಅಂತ ಪಕ್ಕದಲ್ಲಿ ನಿಂತು ಅಂತ ನೋಡಿ, ಸೇಫ್ಟಿ ಎಂಬುದು ಬಂದೇ ಬಿಡುತ್ತೆ. ಅವಾಗ ನೋಡಿತು ಆನೆ, ಎಲ ನನ್ನವರಂದವರು ದೂರ ಆದರಲ್ಲ, ಇನ್ನು ಉಳಿದದ್ದು ನಾನೇ, ತನ್ನ ಮೇಲೆ ತನಗೆ ನಂಬಿಕೆ. ಅದನ್ನು ಆಂಗ್ಲದಿನ ಅಂತ ಕರೀತಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು, ತುಂಬಾ ಇತ್ತು. ಅವಾಗ ಅದು ಹೋಯಿತು. ಸಾವಿರ ವರ್ಷಗಳ ಕಾಲ, ಸಮಸಹಸ್ರಂ, ಸಾವಿರ ವರ್ಷಗಳ ಕಾಲ ಯುದ್ಧ ನಡೆಯಿತು ಈ ಮೊಸಳೆಗೂ ಆನೆಗೂ. ಅಲ್ಲ, ಸಾವಿರ ವರ್ಷ, ಅವಾಗೆಲ್ಲ ಸಷ್ಟು ವರ್ಷ ಬದುಕ್ತಾ ಇದ್ರು ಪ್ರಾಣಿಗಳು ಮನುಷ್ಯರೆಲ್ಲ, ಇವಾಗೆ ಕಲಿಯುಗದಲ್ಲಿ ನೂರೇ ವರ್ಷ ಇದಕ್ಕೆ ಸಾಕಾಗ್ತಾ ಇದೆ ನಮಗೆ. ಅವರೆಲ್ಲ ತುಂಬಾ ವರ್ಷಗಳು ಬದುಕಿದವರು. ಆ ರೀತಿಯಲ್ಲಿ ಸಾವಿರ ವರ್ಷಗಳ ಕಾಲ ಯುದ್ಧ ಮಾಡುತ್ತಾ ಇದೆ. ಅವಾಗ ಏನಾಯಿತು, ವಿಪರ್ಯಯ ಅಭೂತ್, ಶಕ್ತಿ ಕಡಿಮೆ ಆಗ್ತಾ ಇದೆ, ತನ್ನ ಮೇಲೆ ತನ್ನ ನಂಬಿಕೆ, ಸೆಲ್ಫ್ ಕಾನ್ಫಿಡೆನ್ಸ್ ಹೊರಟೋಯಿತು, ಇಲ್ಲ ಗತಿ ಇಲ್ಲ, ಅವಾಗ ತಲೆಗೆ ಬಂದಿದೆ. ಹೇಳ್ತಾರೆ, ಇತ್ತಂ ಗಜೇಂದ್ರ ಸ ಯದಾ ಅಪ ಸಂಕಟಂ ಪ್ರಾಣಸ್ಯ ದೇಹಿ ವಿವಶೋ ಯದೃಚ್ಛಯ ಅಪಾರಯನ್ ಆತ್ಮ ವಿಮೋಕ್ಷಣೇ ಚಿರಂ ದಕ್ಷಾಮಿ ಮಾಂ ಬುದ್ಧಿಮಥಾಪ್ತಬದ್ಧತ. ಆವಾಗ ಆನೆಗೆ ಬುದ್ಧಿ ಬಂತಂತೆ, ಅಪ್ಪ ಇದು ಇದರಿಂದ ಬಿಡಿಸಿಕೋಬೇಕಾದ್ರೆ ನನಗಾಗಲ್ಲ, ಅವನೇ ಬರಬೇಕು ಅಂತ ಕೂಗಿ ಕರೆಯಿತು. ಹೌದಯ್ಯ, ಆನೆ ಅಂದ್ರೆ ನಿಮ್ ಪರಿಚಯ ಇದೆಯಾ ಅಂದ್ರು. ಏನು, ಯಾವ ನೆನಪೂ ಇಲ್ಲದ ಜನ್ಮ ಅಂದ್ರೆ ಆನೆ, ಅಂಥದ್ದಕ್ಕೆ ದೇವರ ನೆನಪಾಯಿತ. ಯಾವ ಆನೆ ದೇವರ ನೆನೆಯುತ್ತರಿ ಅಂದ್ರೆ ಎದುರುಚ್ಛಯ ಅಂದ್ರು. ದೇವರ ಅನುಗ್ರಹದಿಂದ ಆನೆಗೆ ದೇವರ ನೆನಪು ಬಂತು. ಎಷ್ಟು ಚೆನ್ನಾಗಿದೆ. ಹಾಗಾದರೆ ನಾವು ಒದ್ದಾಡ್ತಾ ಇರ್ತೀವಿ, ನಮ್ಗೆ ಯಾಕೋ ದೇವರ ನೆನಪು ಬರ್ತಾ ಇಲ್ಲ, ನೆನಪು ಬರ್ತಾ ಇಲ್ಲ. ಅದು ಇನ್ನೊಂದು ಮಾತಲ್ಲಿ ಹೇಳಿದ್ರೆ, ನಾನು ಯಾಕೋ ದೇವರನ್ನ ನೆನೆಸ್ತಾ ಇಲ್ಲ, ನೆನೆಸ್ತಾ ಇಲ್ಲ, ನಾನು ನೆನೆಸ್ತಾ ಇಲ್ಲ, ನಾನು ನೆನೆಸ್ತಾ ಇಲ್ಲ. ದಡ್ಡ, ಅವನೇ ಅವನ ನೆನಪು ಕೊಡಬೇಕು, ನೀನ್ ನೆನೆಸೋದೇನಿದೆ. ಸ್ವತಂತ್ರನಾಗಿ ದೇವರನ್ನ ನೆನೆಯಲಿಕ್ಕಾದ್ರೂ ಮರೀಲಿಕ್ಕಾದ್ರೂ ತಾಕತ್ತಿದ್ರೆ ನೀನ್ ಹೀಗಾಗಿಡ್ತೀಯ ಅಂತ ಹೌದಾನೆ. ಅದರಿಂದ ಸ್ವಾಮಿ, ನನ್ನ ಕರ್ಮಾನುಸಾರ ಅವನ ನೆನಪು ಕೊಡ್ತಾ ಇಲ್ಲ ಎಂಬ ದುಃಖ ಸರಿ, ದುಃಖವೂ ಸರಿಯಾಗಿ ಪಡಲ್ಲ, ಪಶ್ಚಾತ್ತಾಪವೂ ಸರಿಯಾಗಿ ಪಡಲ್ಲ. ಮಾಡಿದ ಪಾಪಕ್ಕಿಂತ ಪಶ್ಚಾತ್ತಾಪ ಪಡೋದರಲ್ಲೇ ಪಾಪ ಜಾಸ್ತಿ ಕಟ್ಕೊಳ್ತಾ ಇರ್ತೇವೆ. ಏನದು, ಒಂದು ಪಾಪ ಆಯಿತು, ಆ ಪಾಪಕ್ಕಾಗಿ ನಾ ಮಾಡಿದೆ ನಾ ಮಾಡಿದೆ ಅಂತ ಒದ್ದಾಡಿದರೆ ಅವಾಗ ಏನಾಗುತ್ತೆ ಅಂತ ಹೇಳಿದರೆ, ಸ್ವತಂತ್ರವಾಗಿ ಪಾಪ ಆದರೂ ಮಾಡಬಲ್ಲೆ ಅಂತ ಬಂತು. ಹಾಗಾದರೆ ದೇವರಂತೆ ಆದವು ನಾವು, ಅದಕ್ಕೇನಾಯಿತು, ಅದರಷ್ಟು ಪಾಪ ಇನ್ನೊಂದಿಲ್ಲ, ನಾನೇ ದೇವರು ಒಂದಾಗಾಯಿತು. ಅದಕ್ಕೆ ನೀ ಮಾಡಿದ ಪಾಪಕ್ಕಿಂತ ಪಾಪ ನಾನೇ ಮಾಡಿದೆ ಅಂತ ಹೇಳಿದ್ದಕ್ಕೆ ಪಾಪ ಜಾಸ್ತಿ ಆಯ್ತಲ್ಲೋ. ಪಾಪ ಮಾಡಿದೆನೆಂಬುದೇ ಮಹಾಪಾಪ ಅಂದರು. ಸರಿ, ಅವಾಗ ಭಗವಂತನನ್ನ ವಿಶೇಷವಾಗಿ ಕೂಗಿ ಕರೀತಾ ಇದ್ದಾನೆ. ಅವಾಗೆ ಶುಕಾಚಾರ್ಯರ ಮಾತು ನೋಡಿ, ಒಳ್ಳೆ ಮಾತು. ಏವಂ ವ್ಯವಸಿತಃ ಬುದ್ಧ್ಯಾ ಸಮಾಧಾಯ ಮನೋಹೃದಿ. ಇಲ್ಲಿ ಇಡೀ ಶಾಸ್ತ್ರದ ಚರ್ಚೆ ಬರ್ತಾ ಇದೆ. ಮನುಷ್ಯ ಮನಸ್ಸನ್ನು ಹಿಡಿಬೇಕು, ಬುದ್ಧಿಯನ್ನು ಹಿಡಿಬೇಕು. ಇಷ್ಟು ಕಾಲ ಮನಸ್ಸನ್ನು ಹಿಡಿದದ್ದಾಯಿತು, ನಾನು 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 ಅಂತ. ಬುದ್ಧಿ ನೀನು 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 ಅಂತ ಇದೆ. ಯಾವುದನ್ನು ಹಿಡಿಯಬೇಕು? ಬುದ್ಧಿಯನ್ನು ಹಿಡಿಯಬೇಕು. ಬುದ್ಧಿಯನ್ನು ಹಿಡಿದು ದೇವರ ಪಾದ ಹಿಡಿದ್ರೆ ಏನಾಗುತ್ತೆ? ಜಜಾಪ ಪರಮಂ ಜಾಪ್ಯಂ. ಇದು ಗಜೇಂದ್ರ ಮೋಕ್ಷಘಟ್ಟದಲ್ಲಿ ಗಜೇಂದ್ರ ಮಾಡಿದ ಸ್ತೋತ್ರ ಎಂಥದ್ದು ಅಂದರೆ, ನಾವು ನಿತ್ಯವೂ ಜಪಿಸಬೇಕಾದ ಮಂತ್ರಗಳ ಸಂಗ್ರಹದಲ್ಲಿ ಪರಮಂ ಜಾಪ್ಯಂ, ದಿ ಟಾಪ್ಮೋಸ್ಟ್ ಸೀಕ್ರೆಟ್ ಎಲ್ಲ ಕೂತಿದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಓಂ ನಮೋ ಭಗವತೇ ತಸ್ಮೈ ಯತಯತಚ್ಚಿದಾತ್ಮಕಂ ಪುರುಷಾಯ ಆದಿಜಿಬೀಜಾಯ ಪರೇಶಾಯ ಹಿ ಧೀಮಹಿ. ಏನಿದ್ರರ್ಥ ಅಂದರೆ, ಏನೂ ಇಲ್ಲ, ಗಾಯತ್ರಿ ಮಂತ್ರದ ಅರ್ಥ. ಧೀಮಹಿ ಅಂತ ಶಬ್ದ ಹಾಕಿಬಿಟ್ರು ಗಾಯತ್ರಿ ಮಂತ್ರ. ಇಡೀ ಜಗತ್ತಿಗೆ ಯಾರು ನಾಥನಿದ್ದಾನೋ ಅವ ಬರಲಿ. ಸಮಯ ಇಲ್ಲ, ಸಂಕ್ಷೇಪವಾಗಿ ಹೇಳಬೇಕಾದರೆ, ಇಡೀ ಜಗತ್ತಿಗೆ ಯಾರು ಹುಟ್ಟು ಕೊಡ್ತಾನೋ ಬರಲಿ. ಬ್ರಹ್ಮದೇವ್ ನೋಡಿದ್ರಂತೆ, ನನ್ನೇನಾ ಕರೆದದ್ದು ಅಲ್ಲ. ಇನ್ನೊಂದು ಹೇಳಿದರು, ಈ ಜಗತ್ತಿಗೆ ಹುಟ್ಟು ಕೊಡುವುದಲ್ಲದೆ ಸ್ಥಿತಿಯನ್ನು ಯಾರು ಮಾಡುತ್ತಾರೋ, ಓಹೋ ನಾನಲ್ಲ ಅಂತ ಬ್ರಹ್ಮದೇವರು ಸರಿದ್ರಂತೆ. ನಂತರ ಯಾರು ಸಂಹಾರ ಮಾಡುತ್ತಾರೋ, ನಾನೇನಾ? ರುದ್ರದೇವರು ನೋಡಿದ್ರಂತೆ, ಇಲ್ಲ, ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಯಾರು ಮಾಡುತ್ತಾರೋ, ಓಹೋ ನಾನಲ್ಲ ಅಂತ ಸರ್ಕೊಂಡ್ರು. ಮೂರು ಮಾಡೋದು ನಾನಲ್ಲ, ಮತ್ತಾರು? ಮೂರು ಮಾಡೋದು ಹರಿ, ಅವನೊಬ್ಬನೇ ಮಂದ. ಅಲ್ಲಿ ಹೇಳುತ್ತಾರೆ, ಇಡೀ ಅಷ್ಟಮಸ್ಕಂದ ಭಾಗವತ ಹರಿ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುತ್ತಾ ಬರ್ತಾ ಇದೆ. ಅವಾಗ ಸ್ವಾಮಿಯನ್ನು ತುಂಬ ಹೇಳ್ತಾ ಇದ್ದಾರೆ, ಇದನ್ನು ಈ ಸ್ತೋತ್ರ ಕೇಳಲಿಕ್ಕೆ ಕೊಡಬೇಕು ಒಂದು ವಾರ. ಅದು ಒಂದು ಗಂಟೆ ಸಾಲದು, ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆ ಇಟ್ಟುಕೊಂಡು ದಿನಕ್ಕೆ ಒಂದು ವಾರ ಕೂತರೆ ಒಂದು ಸ್ತೋತ್ರ ಭಾಗ ಚೂರು ನೋಡಲಿಕ್ಕಾಗು. ಅದು ನಮ್ಮ ಮನಮುಟ್ಟೋ ರೀತಿಯಲ್ಲಿ ಇನ್ಡೆಪ್ತ್ ಟಚ್ ಕೊಡ್ತಾ ಹೋಗ್ಬಿಟ್ರೆ, ಒಳಕ್ಕೆ ಆನಂದ ಆಗ್ತಾ ಬಂದರೆ ಅವಾಗೆ ಆನಂದ ಆಗುತ್ತೆ. ಏನು ಮಾಡಲಿ, ನನಗೆ ಸಮಯ ಇಲ್ಲ. ತುಂಬ ಸಮಯ, ನಾಲ್ಕು ದಿವಸ ಕೊಟ್ಟಿದ್ದಾರೆ, ಸಮಯ ಇಲ್ಲ ಅಂತ ಹೇಳಬಾರದು. ಕೊಟ್ಟ ಸಮಯದಲ್ಲಿ ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸರಿ ಹೋಗುತ್ತೇನೋ. ಆ ರೀತಿಯಲ್ಲಿ ನನಗೆ ಮೇಲ್ಮೇಲೆ ಹೇಳ್ಕೊಂಡು ಹೋಗ್ಲಿಕ್ಕೆ ನನಗೆ ಬರ್ತಾ ಇಲ್ಲ. ಒಳಗೆ ಹೇಗೆ ಹೆಣ್ಮಕ್ಕಳಿಗೆ ಒಳ್ಳೆ ಈ ರೇಷ್ಮೆ ಸ್ಯಾರಿ ಸೆಂಟರ್ಗೆ ಹೋದ ಕೂಡಲೆ, ಅವ ಒಂದಲ್ಲ ಎರಡಲ್ಲ, ಅವ್ರಿಗೆ ಟೆಕ್ನಿಕ್ ಗೊತ್ತಿರುತ್ತೆ. ಒಂದು ಸಾರಿ ಎರಡು ಸಾರಿ ಕೊಡಲ್ಲ, ಹತ್ತು ಹೀಗೆ ಬಿಸಾಡ್ತಾ ಬರ್ತಾನೆ ಸರಸ. ಅವನಿಗೆಲ್ಲ ಹತ್ತು ಹಾಕಿದ್ರೆ ಇವ್ರು ಸೆಲೆಕ್ಟ್ ಮಾಡೋದೊಂದೇ, ಮತ್ತ ಹತ್ತು ಅಲ್ಲಿ ಇಡಬೇಕಲ್ಲ, ಯಾಕೆ ಕಷ್ಟ, ಒಂದೊಂದೇ ತೆಕ್ಕೊಡೋಣ ಅಂತ ಇರಲ್ಲ. ಅವರ ಟೆಕ್ನಿಕ್ ಇರುತ್ತೆ. ಹತ್ತು ಹದಿನೈದು ಸಾರಿ ಹಾಕಿದ ಕೂಡಲೇ ತಲೆಯೆಲ್ಲ ಕೆಟ್ಟು ಹೋಗುತ್ತೆ. ಯಾವ್ದು ತಗೊಳ್ಳಿ, ಯಾವ್ದು ತಗೊಳ್ಳಿ, ಯಾವ್ದು ತಗೊಳ್ಳಿ ಅಂತ ಆ ತಲೆಯಲ್ಲಿ ಭ್ರಾಂತಿ ಹುಟ್ಟಿಸುವುದೇ ಆ ವ್ಯಾಪಾರದ ಟೆಕ್ನಿಕ್. ಅದು ಆ ಥರ ಆಗಿಬಿಡುತ್ತೆ ನಮ್ಮ ತಲೆ ಭಾಗವತಕ್ಕೆ ಹೋಗಾಗ. ಯಾವುದು ಹೇಳಿ ಯಾವುದು ಬಿಡಲಿ ಅಂತ ಅರ್ಥವೇ ಆಗಲ್ಲ. ಒಂದು ಹೇಳಿಬಿಡುತ್ತೇನೆ, ಯಥಾ ನಟಸ್ಯ ಕೃತಿಭಿ ವಿಚೇಷ್ಟಿತ ದುರತ್ಯಯ ಅನುಕ್ರಮಣ ಸ ಮಾ ಅವತು. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಭಗವಂತ ಎಲ್ಲ ಜಗತ್ತಿನಲ್ಲಿ ಹೇಗೆ ನಿಂತಿದ್ದಾನೆ ಅಂದರೆ, ಎಲ್ಲರ ಒಳಗೆ ತಾನೇ ನಿಂತು ಎಲ್ಲರನ್ನ ಆಡಿಸ್ತಾ ಇದ್ದಾನೆ. ನಟನಂತೆ ನಿಂತು ಎಲ್ಲರನ್ನ ಆಡಿಸ್ತಾ ಇದ್ದಾನಲ್ಲ, ಅವನ ಕೈಯಲ್ಲಿ ಎಲ್ಲರೂ ಆಡುತ್ತಾ ಇದ್ದಾರಲ್ಲ, ಅಂಥ ದೇವರಿಗೆ ನಮೋ ನಮಃ ಅಂದರೆ ಬಿಂಬ ಮೂರ್ತಿಗೆ ನಮೋ ನಮಃ ಅಂತ ಭಗವಂತನ ಕರೀತಾ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಸ್ವಾಮಿ ಓಡಿ ಬಂದ. ಓಡಿ ಹೇಗ್ ಬಂದ? ತೆಲುಗಿನಲ್ಲಿ ಪೋತನ ಭಾಗವತವನ್ನು ಬರೀತಾರೆ, ಸುಂದರವಾದ ಪ್ರಸಂಗ. ದೇವ ಹೇಗ್ ಬಂದ ಅಂದರೆ, ಸಿರಿಕಿಂಜಪ್ಪಡು ಶಂಖ ಚಕ್ರ ಯುಗ ಮುಲ್ ಛೇದೋಯಿ ಸಂಧಿಂಪಡು. ಕೂತಿದ್ದ ವೈಕುಂಠದಲ್ಲಿ, ಅಲ ವೈಕುಂಠಪುರಂಬುಲು, ಆ ವೈಕುಂಠಪುರದಲ್ಲಿ ಸ್ವಾಮಿ ಕೂತಿದ್ದ. ಹೇಗ್ ಬಂದ ಅಂದ್ರೆ, ಲಕ್ಷ್ಮೀದೇವಿಗೂ ಹೇಳಿಲ್ಲಂತೆ, ಇದ್ದಕ್ಕಿದ್ದಂಗೆ ಆಲ್ ಆಫ್ ಎ ಸಡನ್ ಓಡತಾ ಇದ್ದಾನೆ. ಎಲ್ಲರೂ ನೋಡ್ತಾ ಇದ್ದಾರೆ ವೈಕುಂಠದಲ್ಲಿ, ಯಾಕಿದ್ದ ಓಡತಾ ಇದ್ದಾನೆ ಅಂತ. ಶಂಖಚಕ್ರ ಹಿಡ್ಕೊಂಡಿಲ್ಲಂತೆ, ಗರುಡನ್ನ ತೊರೆದಿಲ್ಲ, ತಾನೇ ಓಡಿ ಬರುತ್ತಾ ಇದ್ದಾನೆ. ಈ ಮೇಲ್ಕೋಟೆಯಲ್ಲಿ ದೇವರಿದ್ದಾರಲ್ಲ, ಆತನ ಉತ್ಸವ ಮೂರ್ತಿ ಬರುತ್ತೆ. ಉತ್ಸವ ಮೂರ್ತಿ ಬಂದಾಗ ವಸ್ತ್ರ ಮುಂದೆ ಉಡಿಸ್ತಾರೆ, ಹಿಂಭಾಗದಲ್ಲಿ ಉಡಿಸಲ್ಲ. ನೋಡಿದ್ದೀರಾ? ಅದರ ಕಾರಣ ಇದೆ. ಅಲ್ಲಿ ಅವರು ಹೇಳುತ್ತಾರೆ, ಈ ದೇವ ಬರುವಾಗ ತನ್ನ ವಸ್ತ್ರ ಬಿಚ್ಚೋಗಿದ್ದು ನೋಡಿಕೊಂಡಿಲ್ಲ, ಹಾಗೆ ಓಡಿ ಬಂದ. ಆ ಭಕ್ತ ಪರವಶ್ಯತ ಭಗವಂತನಲ್ಲಿ ಹಾಗಿದೆ, ಓಡಿ ಬಂದ. ಅಲ್ಲ ಮಹಾರಾಯ, ಇಷ್ಟು ವರ್ಷಗಳ ಕಾಲ ಒದ್ದಾಡತಾ ಇದ್ರೆ ಬರಲಿಲ್ಲ, ಸಂತೋಷವಾಗಿ ಕೂತಿದ್ದು ಈಗ ಓಡಿ ಬರೋದೇನು ಅಂದ್ರೆ, ಎಷ್ಟೇ ನೋಡಿ ಯಾವ ಕ್ಷಣದವರೆಗೂ ಅಹಂಕಾರ ಇತ್ತೋ ದೇವ ಬರಲೇ ಇಲ್ಲ, ಅಹಂಕಾರ ಮುರಿಯಿತೋ ಓಡಿ ಬಂದ. ಇಷ್ಟೇ ನಮ್ಮ ಜೀವನದಲ್ಲಿ, ನಮ್ಮ ತುಂಬಾ ಅಹಂಕಾರ ಇರುತ್ತೆ, ದೇವ ಬರಲ್ಲ, ನೀನೇ ಗತಿ ಅಂತ ಕರೆದ್ರೆ ಸ್ವಾಮಿ ಬರ್ತಾನೆ. ಇದೇ ಗಜೇಂದ್ರ ಮೋಕ್ಷ ಘಟ್ಟ, ನಮಗೆ ಬೇಕಾದ ಸೀಕ್ರೆಟ್ ಅಲ್ಲೇ ಕೂತಿದೆ. ಬಂದ, ಚಕ್ರದಿಂದ ಮೊಸಳೆಯನ್ನ ಕತ್ತರಿಸಿದ, ಗಜೇಂದ್ರನಿಗೆ ಸದ್ಗತಿಯನ್ನ ಕೊಟ್ಟ. ಹೇಳಿದ, ನಿನ್ನನ್ನು ನನ್ನನ್ನು ಈ ಗಿರಿ ಕಂದರವನ್ನ ಸರೋವರವನ್ನ ನೆನೆದು ಈ ಕಥೆಯನ್ನು ಯಾರು ಸ್ಮರಿಸ್ತಾರೋ ಅವರಿಗೆ ದುಸ್ವಪ್ನದ ದೋಷ ಇಲ್ಲ, ಬಾಧೆ ಇಲ್ಲ. ನಮಗರ್ಥ ಆಗಲ್ಲ ಏನದು ಅಂದ್ರೆ, ಈ ಕಥೆ ಕೇಳಿದ್ರೆ ದುಷ್ಟ ಸ್ವಪ್ನಗಳೇ ಬೀಳಲ್ಲ, ಅಥವಾ ದುಷ್ಟ ಸ್ವಪ್ನ ಬಿದ್ರು ದುಷ್ಟ ಸ್ವಪ್ನ ಬಿದ್ದದ್ದೇ ತೊಂದರೆ ಅದು ಪರಿಹಾರ ಆಗತ್ತೆ ಅಂತ ಇಲ್ಲ. ದುಷ್ಟ ಸ್ವಪ್ನ ಅಂಬುದು ಸಿಂಪ್ಟಮ್, ಒಂದು ಮೇಲೆ ಕಾಣುವ ಸಿಂಪ್ಟಮ್ ಅದು. ದುಷ್ಟ ಸ್ವಪ್ನ ಬಿತ್ತು ಅಂದ್ರೆ ಮುಂದೇನೋ ಉಣ್ಲಿಕ್ಕಿದೆ ಅಂತ ಸೂಚನೆ ಕೊಡೋದು ಅದು. ಈ ಕಥೆಯನ್ನ ಕೇಳಿದರೆ ಸಿಂಪ್ಟಮ್ ಬರದೆ ಹೋಗೋದಲ್ಲ, ಅದು ಬರದೇ ರೋಗ ಒಡಕೂತಿರತ್ತಲ್ಲ, ಮುಂದೆ ಅಪಮೃತ್ಯು ಬರಲಿಕ್ಕಿದೆ, ಸ್ವಪ್ನದಲ್ಲಿ ದೇವ ತೋರ್ತಾನೆ. ಇವಾಗ ನಾವು ಕಥೆ ಕೇಳಿ ಮಾಡಿದ್ದೇನು, ಸಾವೇನೋ ಬರಲಿಕ್ಕಿದೆ, ಆದರೆ ಅದು ಬರುತ್ತೆ ಎಂಬ ಇಂಡಿಕೇಶನ್ ಮಾತ್ರ ಬರದಂಗ ಮಾಡಿಕೊಂಡದ್ದು. ಹಾಗ ಅಂದ್ರೆ ಇಲ್ಲ, ಅಪಮೃತ್ಯುವನ್ನೇ ತೆಗೆದು ಬಿಡುತ್ತೆ. ಈ ರೀತಿಯಾದ ಅದ್ಭುತವಾದ ಕಥೆಯನ್ನು ಹೇಳಿದರು. ಯಾರೀತ ಯಾವ ಈ ಆನೆ ಅಂದ್ರೆ, ಅವಾಗ ಹೇಳ್ತಾರೆ ಅಗಸ್ತ್ಯರು ಬಂದಿದ್ದಾರೆ ಮಹಾನುಭಾವರು, ತಾನು ಇಂದ್ರದ್ಯುಮ್ನ ಮಹಾರಾಜ, ಭಗವಂತನ ಪೂಜೆಯಲ್ಲಿ ಕೂತಿದ್ದ. ಸಂಕಟ ಪರಿಸ್ಥಿತಿ, ಪೂಜೆ ಮಾಡುವಾಗ ಯಾರನ್ನ ನೋಡಬಾರದು, ಯಾರು ಸರಿ ಮಾತಾಡಬಾರದು, ಯಾರು ಬಂದು ಹೇಳಬಾರದು, ಬನ್ನಿ ಬನ್ನಿ ಅಂತ ಹೋಗಿ ಇವೆಲ್ಲ ಮಾಡಬಾರದು, ಮಾಡಿದರೆ ಮಹಾನರಕ, ಅದಕ್ಕೆ ಕೂತಿದ್ದ. ಇನ್ನೊಂದು ಗೊತ್ತಿಲ್ಲ ಏನದು, ದೊಡ್ಡವರು ಬಂದ್ರೆ ಹೇಳಲೇಬೇಕು ಎಂಬುದು ಗೊತ್ತಿದ್ದಿಲ್ಲ, ಅದಕ್ಕೆ ಎದ್ದಿಲ್ಲ, ಅದಕ್ಕೆ ನೋಡಿದ್ರು ಲೋಪ ಇದೆ, ಅದಕ್ಕೆ ಆನೆಯಾಗು, ಆನೆಯಂತೆ ಕೂತಿದ್ದೀಯ ಮಾತಾಡದೆ, ಅದಕ್ಕೆ ಆನೆಯಾಗು ಅಂತ ಕೊಟ್ರು. ಅವರೇ ಬಂದ್ರು ವಿಶೇಷವಾಗಿ ಭಗವಂತನಿಂದ ಅನುಗ್ರಹಿತರಾಗಿ ಹೊರಟಿದ್ದಾರೆ ಎಂದು. ಒಂದು ಮಾತಲ್ಲಿ ಹೇಳಬೇಕಾದ್ರೆ, ಜೀವನೇ ಗಜೇಂದ್ರ, ಈ ಶರೀರವೇ ತ್ರಿಕೂಟ ಪರ್ವತ, ಮೂರರ ಕೂಟ, ಸತ್ವ ರಜಸ್ತಮೋ ಗುಣಗಳ ಕೂಟ ಇರುವಂತಹ ಪರ್ವತ, ಈ ಹೃದಯವೇ ಸರೋವರ, ಅಲ್ಲಿರುವ ಅಹಂಕಾರ ಮಮಕಾರಗಳೇ ಮೊಸಳೆ, ಎರಡು ದವಡೆ ಇರುವಂತಹ ಮೊಸಳೆ ಸಂಸಾರ, ಅದು ಜೀವನನ್ನು ಹಿಡಿದಾಗ ಒದಾಡತಾ ಇರುವ ಜೀವ ಯಾವಾಗಾದರೆ ಶ್ರೀಹರಿಯನ್ನ ಕೂಗಿ ಕರೀತಾನೋ ಬಂದು ರಕ್ಷಣೆ ಮಾಡುತ್ತಾನೆ, ಅದೇ ಗಜೇಂದ್ರ ಮೋಕ್ಷ ಘಟ್ಟ. ಆದರೆ ಇಲ್ಲಿ ಒಂದು ನೋಡಿ, ಇಷ್ಟಾದರೂ ಇನ್ನ ಮುಗಿದಿಲ್ಲ, ಇದೆಲ್ಲ ಸೆಕೆಂಡರಿ ಸ್ಟೇಜ್, ಎಲಿಮೆಂಟರಿ ಸ್ಟೇಜ್ಗಿಂತ ದಾಟಿತು. ಆದರೆ ಒಳ್ಳೆ ರೀತಿಯಲ್ಲಿ ಕೇಳಬೇಕಾಗಿದೆ, ಹೇಗೆ ಅಂದರೆ ಇನ್ನ ಇದೆ. ಏನದು ಅಂದರೆ, ಗಜೇಂದ್ರ ಯಾರು, ಇಂದ್ರದ್ಯುಮ್ನ ಮಹಾರಾಜ, ಭಗವಂತನನ್ನೇ ಶರಣಾಗತನಾಗಿದ್ದ, ತಪ್ಪು ನಡೆಯಿತು, ಬೇರೆ ಜನ್ಮ ಬಂತು, ಬಂದಾಗ ಆನೆಯಾಗಿದ್ದಾಗ ಪ್ರಾಣ ಸಂಕಟ ಪರಿಸ್ಥಿತಿ ಬಂದಾಗ ದೇವರನ್ನ ಕರೆಯಬೇಕೆಂಬ ಬುದ್ಧಿ ಹೇಗೆ ಬರಬೇಕು ಆನೆಗೆ, ಆ ಬುದ್ಧಿ ಕೊಟ್ಟದ್ದು ಯಾರು, ದೇವರೇ. ಅದನ್ನು ಹೇಳ್ತಾರೆ, ನಮ್ಮ ಜೀವನದಲ್ಲೂ ಕೂಡ ನಾವು ದೇವರನ್ನ ನಂಬಿ ನಡೀತಾ ಇರ್ತೀವಿ, ನಮಗೂ ತೊಂದರೆಗಳು ತಪ್ಪುಗಳು ಆಗುತ್ತೆ, ಆದರೆ ಅದಕ್ಕೆ ತಕ್ಕಂತಹ ಶಿಕ್ಷೆ ಬಂದೇ ಬರುತ್ತೆ. ಆ ಶಿಕ್ಷೆ ಬಂದು ಸಂಕಟ ಪರಿಸ್ಥಿತಿಯಲ್ಲಿ ನಾವು ಒದ್ದಾಡುವಾಗ ನಮಗೆ ತಾನೇ ತನ್ನ ನೆನಪು ಕೊಟ್ಟು ಅನುಗ್ರಹ ಮಾಡುವ ದೇವ ಇವ, ಅವನೇ ನನ್ನೊಳಗೆ ಕೂತಿದ್ದಾನೆ ಅಂತ ಈಗ ನಂಬೋಣ. ನಂಬಿದರೆ ಅವ ಆಗ ತನ್ನ ನೆನಪು ತಾನೇ ಕೊಟ್ಟು ಅನುಗ್ರಹ ಮಾಡುತ್ತಾನೆ. ಹೆದರಬೇಡಿ. ಒಟ್ಟಾರೆ ಭಾಗವತ ಹೇಳುತ್ತಾ ಇದೆ, ಒಮ್ಮೆ ಆತನ ಪಾದಕ್ಕೆ ಬಿದ್ದರೆ ಸಾಕಯ್ಯ, ಹೆದರಬೇಡಿ, ಅವನೇ ನಿಮ್ಮನ್ನು ರಕ್ಷಣೆ ಮಾಡುತ್ತಾನೆ ಎಂಬ ಅಪರೂಪದ ಸಂದೇಶವನ್ನು ಹೇಳಿಕೊಡ್ತಾ ಇದ್ದಾರೆ. ಕೊನೆಗೆ ಹೇಳುತ್ತಾ ಇದ್ದಾರೆ, ಈ ಬಂದವ ಯಾರು? ಗಜೇಂದ್ರನ ರಕ್ಷಣೆ ಮಾಡಲಿಕ್ಕೆ ಬಂದವ ಹೃಷೀಕೇಶ ಅಂದ್ರು. ಯಾರು ಹೃಷೀಕಗಳು ಅಂದ್ರೆ? ಇಂದ್ರಿಯಗಳು. ಇಂದ್ರಿಯಗಳಿಗೆ ಈಶ ಯಾರು? ಒಳಗಿರುವ ಭಗವಂತ, ಬಿಂಬಮೂರ್ತಿ. ಅವನೇ ಗಜೇಂದ್ರನನ್ನ ಸಂರಕ್ಷಣೆ ಮಾಡಿದ. ನಿನ್ನೊಳಗಿದ್ದು ರಕ್ಷಣೆ ಮಾಡುವ ನಾನೇ, ಹೊರಗಿದ್ದು ರಕ್ಷಣೆ ಮಾಡುತ್ತೇನೆ. ಮಮ ಸ್ವಾಮಿ ಹರಿರ ನಿತ್ಯಂ ಸರ್ವಸ್ವಪತಿ ರೇವಚ ಎಂಬ ಅಪರೂಪದ ಭಾಗವತದಲ್ಲಿ ಗಜೇಂದ್ರ ಮೋಕ್ಷ ಘಟ್ಟವನ್ನು ತಿಳಿಸಿಕೊಟ್ಟು ಇನ್ನ ಮುಂದಿನ ದೇವ ದಾನವರ ಸಂಗ್ರಾಮ, ನಂತರ ವಾಮನ ಕಥಾಭಾಗ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.